ಏ ಮದುವೆಯಾದ ತೆಗೆಸ್ಬೇಕಾದ್ರೆ ಹುಡುಗ ಹೊದಿಸಿ ಬಂದ್ಬಿಡ್ತಾರೆ, ಪಾಪ ಇನ್ನು ಮಡಗಿರ್ತಾನಲ್ಲ, ಚೆನ್ನಾಗಿ ಹೊದಿಸಿ ಒಂದು ಬಾಗಿಲು ಕೂಡ ಹಾಕಿ ಬಂದುಬಿಟ್ರೆ ಗತಿ ಏನು ಹೇಳಬೇಕು? ಇದೇನು ಎಂಥ ಕಾಲ ಇದು ಒಂದು ಹೇಳು ಹೇಳು ಅಂತ ಹೇಳಬೇಕೆ ಹೊರತು ನಿದ್ರಾ ಕಾರ್ಯ ಅಲ್ಲಾಗ. ರಾತ್ರಿ ಒಂದು ಗಂಟೆ ಓದ್ತಾ ಕೂತಿರ್ತಾನೆ ಚಿಕ್ಕ ಹುಡುಗ, ಛೇ ಮಲಗು, ಈಗ ಬೋಧ ಕಾಲ ಅಲ್ಲ, ಸುಸ್ತಾಗಿದೆ ನೋಡಿ, ಮಲಗಿಸೋ ಕಾಲ, ಮಲಗಿಸೋ ಕಾಲದಲ್ಲೇ ಎಬಿಸೋದು, ಟಿ ಟಿ ವಿ ಒಂದು ಬಾಬಾ ಅಂತ ಕರೆದು ಕುಡಿಸ್ಬಿಡು ರಾತ್ರಿ ಒಂದು ಗಂಟೆಗೆ, ಬೆಳಿಗ್ಗೆ ಮಲಗು ಮಲಗು ಅಂತ ಮಲಗಿಸಿಬಿಡು, ಪೂರ್ತಿ ಊಟ ಪೇಟಾಗಿಬಿಡು. ಕಾರ್ಯ ಅಕಾರ್ಯ ಆಹಾರ ಸಂಧ್ಯಾ ಮುಪಾಸೀತ, ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡಲೇಬೇಕು, ಮೂರೊತ್ತೂ ಮಾಡಬೇಕು, ಅದು ಶಾಸ್ತ್ರದ ವಿಧಿ, ನಮ್ಮ ಇಚ್ಛೆ ಅಲ್ಲ ಅದು, ಲೈಕ್ ಇಟ್ ಆರ್ ನಾಟ್ ಮಾಡಲೇಬೇಕಾದ್ರೆ. ಅದೇ ರೀತಿ ಅಕಾರ್ಯ ನಿಷಿದ್ಧ ಕೆಲಸಗಳನ್ನು ಮಾಡಲೇಬಾರದು, ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ, ಮಕ್ಕಳು ಹೇಳ್ಕೊಡ್ಬೇಕಾದ್ರೆ ಅನೇಕ ಆಗಲ್ಲ, ನಾ ಇಲ್ಲ ಅಂತ ಸುಳ್ಳು ಹೇಳ್ಬಿಡಂತೆ ಅಲ್ಲೇ ಸುಳ್ಳು ಸುಳ್ಳು ಮಾಡಿಬಿಡ್ತಾನೆ, ಮನೆಯಲ್ಲಿ ಇಲ್ಲ ಅಂತ ಹೇಳಿಬಿಡು, ಅದು ಅಭ್ಯಾಸ ಆಗತ್ತೆ, ಓ ಸರ ನಮ್ಮಪ್ಪ ಒಳ್ಳೆ ಸಿದ್ಧಾಂತ ಕಡಿಸ್ತಾ ಅಂತ ಇದು ಮಾಡಿಬಿಡ್ತಾನೆ, ಸುಳ್ಳು ಹೇಳಬಾರದು ಅಂತ ಹೇಳ್ಬಿಟ್ಟು ಟ್ರೈನ್ ಅಪ್ ಮಾಡಬೇಕು. ಅದಕ್ಕೆ ಕಾರ್ಯ ಅಕಾರ್ಯ ಸತ್ಯಂವದ ಧರ್ಮಂಚರ ಇವೆಲ್ಲ ಕಾರ್ಯ. ಆಮೇಲೆ ಎಂದು ಸುಳ್ಳು ಅಮೃತಂ ಅಬ್ರೂಯ, ಸುಳ್ಳನ್ನು ಹೇಳಿಕೊಡುದು, ಅಧರ್ಮವನ್ನು ಮಾಡಿಕೊಡುದು, ಇವೆಲ್ಲ ಕೂಡ ಅಕಾರ್ಯ, ಅದನ್ನು ಬಿಡಿಸಬೇಕು. ಭಯಾಭಯೇ, ಯಾವುದರಿಂದ ಭಯ ಯಾವುದರಿಂದ ಅಭಯ ತಿಳ್ಕೊಳ್ಬೇಕಾದ್ರೆ, ನಾವು ತಪ್ಪು ಮಾಡಿದರೆ ಭಯ, ಸರಿ ಮಾಡಿದರೆ ಅಭಯ. ಇದನ್ನ ಅರ್ಥ ಮಾಡಿಕೊಂಡ್ರೆ ತಪ್ಪಿನಿಂದ ಭಯ, ಸರಿಯ ಮಾಡೋದ್ರಿಂದ ಅಭಯ, ಯಾವುದರಿಂದ ಭಯ ಯಾವುದರಿಂದ ಅಭಯ ಅನ್ನೆಲ್ಲ ತಿಳಿದಿರಬೇಕು. ಬಂಧಂ ಮೋಕ್ಷಂಚ ಯಾವೇತ್ತಿ, ಬಂಧ ಯಾವುದರಿಂದ ಮೋಕ್ಷ ಯಾವುದರಿಂದ, ಜನಕ್ಕೆ ತಿಳ್ಕೊಂಡೇ ಇಲ್ಲ, ಬಂಧ ಯಾವುದರಿಂದ ಮೋಕ್ಷ ಯಾವುದರಿಂದ, ನಾವು ಯಾತಕ್ಕೋಸ್ಕರ ಸಂಸಾರಕ್ಕೆ ಬಂದಿದ್ದೇವೆ, ಸಂಸಾರದ ಮೂಲಭೂತ ಕಾರಣ ಯಾವುದು ಯೋಚನೆ ಮಾಡಬೇಕು. ಫೇಲ್ ಆದ ಯಾತಕ್ಕೆ ಫೇಲ್ ಆದ ಅಂತ ಬಿಟ್ಟು ಬಿಡೋದು, ಮೇಷ್ಟು ಮನೆಗೆ ಹೋಗಿದ್ದೇವನು ಇದ್ದಿಲ್ಲ ದುಡ್ಡು ಕೊಡ್ಲಿಕ್ಕೆ, ಅದಲ್ಲ ಎಲ್ಲಿ ಪ್ರಿಂಟ್ ಆಗತ್ತೆ ತಿಳ್ಕೊಳ್ಳಕ್ಕಾಗಲಿಲ್ಲ, ಅದಲ್ಲ ಏನು ಕಾರಣ, ಓದ್ಲಿಲ್ಲ ಬರೀಲಿಲ್ಲ ಪಾಸ್ ಆಗಲಿ ಅಷ್ಟೇ, ನೆಕ್ಸ್ಟ್ ಏನ್ ಮಾಡ್ತಾನೆ, ಓದಬೇಕು ಬರೀಬೇಕು, ನೆಕ್ಸ್ಟ್ ಚಾನ್ಸ್ ಅದು, ಬೇರೆ ದಾರಿನೇ ಇಲ್ಲ. ಯಾವಾಗಲೂ ಯಾರು ಲಾಕ್ ಕೊಡ್ತಾರೆ, ಓಪನ್ ಮಾಡುವಂತಷ್ಟು ಸುಮ್ಮನೆ ಓಪನ್ ಮಾಡಬೇಕು ಅಂತ ನೋಡ್ತಾನ, ಲಾಕ್ ರಿಪೇರ್ ಕರೆದಿರ್ತಾರಲ್ಲ ಸಣ್ಣ ನೋಡ್ತಾನ, ಕೆಲವು ಎಷ್ಟು ಚೆನ್ನಾಗಿ ಕೀ ತೆಗಿತಾನೆ ಅಂತ ಕೇಳಿದ್ರೆ ರಿಪೇರಿ ಮಾಡ್ಲಿಕ್ಕೆ ಹೋದವನು ಫಸ್ಟ್ ಕೀನ ಓಪನ್ ಆಗುತ್ತೆ ಆ ಥರ ತೆಗಿತಾನೆ, ಅಥವಾ ಸ್ಟಡಿ ಮಾಡ್ತಾನೆ ಅವನು ಫಸ್ಟ್ ಎಷ್ಟು ಲಿವರು ಸೆವೆನ್ನು ಫೈವು ಎಲ್ಲ ಯೋಚನೆ ಮಾಡ್ತಾನೆ, ಯಾವ ಟೈಪ್ ಅದು ಎಲ್ಲ ನೋಡ್ತಾನೆ, ಸಗರ ಕರೆಕ್ಟ್ ಆರಿಸ್ತಾನೆ, ತೆಗೆದಷ್ಟ ಓಪನ್ ಆಗಬೇಕು, ನಮಗೆ ಆಶ್ಚರ್ಯ ಆಗಿಬಿಡ್ಬೇಕು. ಯಾತಕ್ಕೆ ಸುಮ್ಮನೆ ಕಣ್ಣು ಮುಚ್ಕೊಂಡು ನೋಡಿದ್ರೆ ಸಾವಿರಕ್ಕೆ ಆಗ್ತದೆ, ಏನು ಪ್ರಯೋಜನ ಇಲ್ಲ ಅದರಿಂದ. ಬಂಧಂ ಮೋಕ್ಷಂಚ ಯಾವ ವ್ಯಕ್ತಿ, ಹೇಗೆ ಲಾಕ್ ಓಪನ್ ಮಾಡಬೇಕಾದ್ರೆ ಯಾವ ಟೈಪ್ ಲಾಕು ಅಂತ ಯೋಚನೆ ಮಾಡಿ ಅದನ್ನ ಸಮೀಪಿಸ್ತಾನೋ ಆ ತರಹ ಬಂಧ ಯಾವುದರಿಂದ. ನಾವು ಏನು ತಿಳ್ಕೊಂಡಿದ್ದೇವೆ, ನಮಗೆ ಮನೆ ಇಲ್ಲ ಅದಕ್ಕೆ ದುಃಖ ಪಡ್ತೇವೆ, ನಮಗೆ ಮಕ್ಕಳಿಲ್ಲ ಅದಕ್ಕೆ ದುಃಖ ಪಡ್ತೇವೆ, ಹೆಂಡತಿ ಇಲ್ಲ ಅದಕ್ಕೆ ದುಃಖ ಪಡ್ತೇವೆ, ದುಡ್ಡು ಇಲ್ಲ ಅದಕ್ಕೆ ದುಃಖ ಪಡ್ತೇವೆ. ದುಃಖದ ಕಾರಣ ಇವು ಯಾವೂ ಅಲ್ಲ, ಶಾಸ್ತ್ರ ಹೇಳುತ್ತದೆ ಯಾವ ದುಃಖದ ಕಾರಣ ಅಲ್ಲ ಇದು. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಡು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಡು, ವನಿತೆಯಿಂ ಸಂತೋಷ ಕೆಲವರಿಗೆ ಲೋಕದೊಡು, ತನಯರಿಂ ಸಂತೋಷ ಕೆಲವರಿಗೆ ಲೋಕದೊಡು. ನಾನು ಯೋಚನೆ ಮಾಡ್ತಾನೆ, ನನಗಿಲ್ಲ ಅದಕ್ಕೆ ದುಃಖ ಇದೆ, ಇನ್ನೊಂದು ಯೋಚನೆ ಮಾಡೋದಿಲ್ಲ, ಅದಿದ್ದವರು ಸುಖವಾಗಿದ್ದಾರ ಯೋಚನೆ ಮಾಡೋದೇ ಇಲ್ಲ, ಅದಿದ್ದವರು ಸುಖವಾಗಿದ್ರೆ ನನಗಿಲ್ಲ ಅದಕ್ಕೆ ಸುಖವಾಗಿಲ್ಲ ಅಂತ ತಿಳ್ಕೋಬಹುದು. ಇದ್ದವರು ಅಯ್ಯೋ ನಮ್ಮ ಕಷ್ಟ ಅಯ್ಯೋ ಅಂದ್ರೆ ಶುರು ಮಾಡಿಬಿಡ್ತಾನೋ, ಏನು ಸ್ವಾಮಿ ಎಂಥ ಮನೆ ಇದೆ ಅಂದ್ರೆ ಅಯ್ಯೋ ಏನು ಹೇಳ್ತೀರಿ ಶುರು ಮಾಡಿಬಿಡ್ತಾನೆ. ಇವನು ಅನ್ಕೊಂಡಿದ್ದೇವೆ ಅಂದ್ರೆ ಆಗಿದ್ದೇವೆ ಒಂದು ಅಂದ್ರೆ ನಾವೇ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೇವೆ ಅಷ್ಟೇನೆ, ಅದು ತಪ್ಪು. ಬಂಧಕ್ಕೆ ಯಾವುದು ಕಾರಣ ಅಲ್ಲ. ಯಾವುದು ಕಾರಣ? ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು ಹಿಂದೆ. ಇನ್ನೇನು ಎಲ್ಲಾ ತಪ್ಪುಗಳ ಮೂಲ ತಪ್ಪು ಅಂದ್ರೆ ದೇವರನ್ನು ಮರೆಯೋದು. ದೇವರನ್ನು ಮರೆತ ಅಂದ್ರೆ ಎಲ್ಲ ಸೋಲು 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 ಸೋಲು. ದೇವರನ್ನು ಹಿಡಿದ ಅಂದ್ರೆ ಜಿತಂತೆ ಪುಂಡರೀಕಾಕ್ಷ ಜಿತಂತೆ ವಿಶ್ವಭಾವನ, ಬರೀ ಗೆಲುವು ಗೆಲುವು ಗೆಲುವು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸೋಲಿನ ಮೂಲ ಯಾವುದು, ಗೆಲುವಿನ ಮೂಲ ಯಾವುದು? ಮನ್ ಹೇಳಿ ನೋಡಿ, ಯಾಕೆ ಸೋತ್ರೆ ಅಂದ್ರೆ ಬಾಯಿ ಸುಸ್ತಾಗಿತ್ತು ಸೋತು ಬಿಟ್ಟಿವಿ, ಮೂಲೋಯ್ತು ಹೋಗಿರೋದೇ ಆಟ ಆಡಲಿ, ಸುಸ್ತಾಗುತ್ತೆ ಅರ್ಥನೇ. ಈಗ ಯಾಕೆ ಫೇಲ್ ಆಗಿ ಸುಸ್ತಾಗಿತ್ತು ಫೇಲ್ ಆಗಿಬಿಟ್ಟೆ ಅಂತ ಕೇಳಿದ್ರೆ ಗೊತ್ತೇನು ಇವನಿಗಾಗಿದ್ರೆ, ಅರ್ಥನೇ ಇಲ್ಲ ಅದು. ಒಂದು ಆಡಲೇ ಆಡ್ಲಿಲ್ಲ ಸೋತಿ ಅಂತ ಹೇಳಬೇಕೆ ಹೊರತು ಸುಸ್ತಾಗುತ್ತ ಕಾರಣ ಅಂತ ಹೋಗದೆ ಆದ್ರೆ ಆಟಕ್ಕೆ ಅಂತ ಕೇಳೇ ಕೇಳುತ್ತಾರೆ. ಸರಿಯಾದ ಕಾರಣ ಕೊಡಬೇಕು ಅಂದ್ರೆ ಒಂದೇ ಕಾರಣ, ಮಗ್ನಸ್ಥಿ ಪರೇ ಅಜ್ಞಾನೆ ಕಿನ್ನ ದುಃಖ ತರಂಭವೇ. ನಾವು ಯೋಚನೆ ಮಾಡ್ತಾ ಇಲ್ಲ, ನಾವೆಲ್ಲ ದುಃಖದ ಮೂಲ ಎಲ್ಲಿದೆ? ಇದು ಶಾಸ್ತ್ರ ಹೇಳಿದ ಮಾತು, ಸಕಲರ ಎಲ್ಲ ದುಃಖದ ಮೂಲ ಅಜ್ಞಾನದಲ್ಲಿ ಇದೆ ಅಂತ ಹೇಳಿದ್ದಾರೆ. ತಿಳುವಳಿಕೆ ಇಲ್ಲದರಲ್ಲೂ ಎಲ್ಲ ದುಃಖದ ಮೂಲ ಇರೋದು. ಯೋಚನೆ ಮಾಡಿ, ಕಾರ್ ಹೋಗ್ತಾ ಇರುತ್ತೆ, ಸ್ಟಾಪ್ ಆಗಿಬಿಡುತ್ತೆ ತಕ್ಷಣ, ಅವಾಗ ಏರು ಪಾಪ ಡ್ರೈವಿಂಗ್ ಒಂದೇ ಕಲ್ತಿರೋದಷ್ಟೇ, ಆಗ ಇನ್ನೂ ಎಲ್ಲ ಅಷ್ಟೆ ಬಿಟ್ಟಿರ್ತಾನೆ ಪಾಪ, ಎಲ್ಲ ಬೋರ್ಡ್ನ ನೋಡ್ತಾನೆ ಆಕಾಶ ಹೊಡ್ತಾ ನಿಂತು ಬಿಡ್ತಾನೆ, ದುಃಖನೇ ದುಃಖ ಅವನಿಗೆ. ಅದಕ್ಕೆ ಏನಾಗಿದೆ ಗೊತ್ತಿಲ್ಲ ಕಾರಿಗೆ, ಸುಮ್ಮನೆ ದುಃಖದ ಬಂದು ನಿಂತು ಬಿಡ್ತಾನೆ. ಇನ್ನೊಬ್ಬನ ಕಾರಣ ಯೋಚನೆ ಮಾಡೋದೇ ಇಲ್ಲ ಅವನು, ತಕ್ಷಣ ಇಡಿತಾನೆ ಓಪನ್ ಮಾಡ್ತಾನೆ ನೋಡ್ತಾ, ಅದೆಲ್ಲ ಗೊತ್ತು. ನನಗೆ ದುಃಖ ಪಡೋದೇ ಇಲ್ಲ ಅವನು, ಅವನು ಏನಾಗಿ ನಂಗೆ ಗೊತ್ತಿತ್ತು ತಳಾಗುತ್ತೆ ಅಂತ ಹೇಳಿ ಏನ್ ಮಾಡೋಕಂತ ಗೊತ್ತು ಅವನಿಗೆ, ತಕ್ಷ ಚೇಂಜ್ ಮಾಡಿಬಿಡ್ತಾನೆ. ಟೈರ್ ಪಂಚರ್ ಆಯ್ತು, ಟೈರ ಚಪ್ಪಲಿ ಆಗ್ತಾ ಹೊರಡ್ಬಿಟ್ಟು, ಹುಡುಗವನಿಗೆ ಏನು ಕಾನ್ಸೆಪ್ಟ್, ಸುಮ್ಮನೆ ಅಂತ ಬಿಡ್ತಾನೆ. ಪರಿಹಾರ ಗೊತ್ತಿದ್ದವನಿಗೆ ಎಂದೂ ದುಃಖ ಆಗೋದಿಲ್ಲ. ಏನಾಗಿದೆ ಅಂತ ಗೊತ್ತಾಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಬೇಕು. ಅದಕ್ಕೆ ಬಂಧಂ ಮೋಕ್ಷಂಚ ಯಾವೇತಿ, ಬಂಧ ಯಾವುದರಿಂದ ಬಂದಿದೆ, ಮೋಕ್ಷ ಯಾವುದು, ಅದಕ್ಕೆ ಶಾಸ್ತ್ರ ಹೇಳುತ್ತಾರೆ. ನಮ್ಮ ಪ್ರಸಿದ್ಧವಾದ ಮಾತು, ಈ ಪ್ರಾಬ್ಲಮ್ ವೆಲ್ ಅಂಡರ್ಸ್ಟುಡ್ ಈಸ್ ಹಾಫ್ ಸಾಲ್ವ್ಡ್ ಅಂತ ಕರೀತಾರೆ. ಒಂದು ಸಮಸ್ಯೆ ಸರಿಯಾಗಿ ಅರ್ಥವಾಯಿತು ಅಂದರೆ ಅರ್ಧ ಸಾಲ್ವ್ ಆದಾಗ ಲೆಕ್ಕ ಅಂತ. ಎಷ್ಟೋ ಸತ ಡಯಾಗ್ನೋಸ್ ಮಾಡ್ತಾನೆ ನಾನು ಡಾಕ್ಟರ್, ಅದು ಭಾರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಔಷಧಿ ಡಯಾಗ್ನೋಸ್ ಆಗಿರೋದು ಔಷಧಿ ಕೊಡೋದೇನು ಬಂತಿ ಮಧ್ಯೆ. ಡಯಾಗ್ನೋಸ್ ಮಾಡೋದ್ರಲ್ಲಿ ಡಾಕ್ಟರ್ ಎಷ್ಟು ಬುದ್ಧಿವಂತ ಅಂತ ಗೊತ್ತಾಗುತ್ತೆ. ಡಾಕ್ಟರ್ ನಿಜವಾಗಲೂ ಓದಿನ ಪ್ರಯೋಜನ, ಅನುಭವದ ಪ್ರಯೋಜನ ಯಾವ ಕೆಲವೊಂದು ನೋವು ನೋಡ್ತಿಲ್ಲಕ್ಕೆ ಹೇಳ್ತಾರೆ ನಿಮಗೆ ರೋಗ ಇದೆ. ಎಷ್ಟೋ ಸರ್ ಪರೀಕ್ಷೆ ಮಾಡಿ 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 ತಪ್ಪು ಡಯಾಗ್ನೋಸ್ ಮಾಡಿರೋದೆಲ್ಲಿ, ನೋಡ್ತಿರ್ಲಿಕ್ಕೆ ಹೇಳೋದೆಲ್ಲಿ, ಅದನ್ನು ಎಷ್ಟು ಟೈಮ್ ಸೇವ್ ಆಯಿತು, ಎಷ್ಟು ಲೈಫ್ ಸೇವ್ ಆಯ್ತು ಅದರಿಂದ. ಆ ಥರ ಅದಕ್ಕೆ ಬಂಧಂ ಮೋಕ್ಷಂಚ ಯಾವೇತಿ, ಬಂಧವನ್ನು ಯಾವುದು ತಿಳಿಸಿಕೊಡುತ್ತೆ, ಬಂಧ ಅಂದರೆ ಬಂಧದ ಸ್ವರೂಪ ಯಾವುದು ಅಂತ ಯಾವುದು ತಿಳಿಸಿಕೊಡುತ್ತೆ, ಮೋಕ್ಷಂ ಮೋಕ್ಷ ಯಾವುದರಿಂದ ಅಂತ ತಿಳಿಸಿಕೊಡುತ್ತೆ. ನೋಡಿ ಘಂಟಾಕಾಂಡ ಕಂದರೆ ಗೊತ್ತಿದ್ದಿಲ್ಲ ಪಾಪ ಪಿಶಾಚಿಗಳು, ಮೋಕ್ಷ ಯಾರಿಂದ ಸಿಗುತ್ತೆ ಗೊತ್ತಿಲ್ಲ, ಹರಿವಂಶದಲ್ಲಿ ಬರುತ್ತೆ. ಶಿವನನ್ನು ಆರಾಧನೆ ಮಾಡಿದರು, ಕಟ್ಟ ಶಿವಭಕ್ತರವರು, ಶಿವ 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 ಅಂತ ಎಷ್ಟು ಅಂತಿದ್ರು. ಶಿವಭಕ್ತ ಕೆಲವರು ಇರ್ತಾರೆ, ತಮ್ಮ ಭಕ್ತರನ್ನು ತೋರಿಸ್ಕೋಬೇಕಾದ್ರೆ ಎರಡು ಕೆಲಸ ಮಾಡ್ತಾರೆ ಅವರು, ಯಾರ ದೇವನ ಪೂಜೆ ಮಾಡ್ತಾರೋ ಭಾರಿ ಪೂಜೆ ಮಾಡ್ತಾರೆ, ಉಳಿದವ್ರನ್ನೆಲ್ಲ ಬಾಯಿ ಬಂದ ಬೈತಾರೆ ಎರಡೆರಡು. ಇವತ್ತು ಇಂಥ ತುಂಬಾ ಜನ ಸೈಕಾಲಜಿ ಹಾಗೆ, ತಮ್ಮ ದೇವನ ಪೂಜೆ ಮಾಡೋದ್ರೆ ಉಳಿದವ್ರ ದೇವರು ಬೈಯೋದು ಅಂತ ಅರ್ಥ, ತಮ್ಮ ಮತನ ಪ್ರೂವ್ ಮಾಡೋದ್ರೆ ಉಳಿದವ್ರ ಮತನ ಬೈಯೋದು ಅಂತ ಅರ್ಥ. ಅದಲ್ಲ, ವಿಮರ್ಶೆ ಬೇರೆ ಬೈಯೋದು ಬೇರೆ. ಅನೇಕ ಜನ ತಪ್ಪು ತಿಳ್ಕೊಂಡಿರ್ತಾರೆ, ಅವ್ರು ಹಾಗೆ ತಿಳ್ಕೊಂಡಿದ್ರು ಪಾಪ. ಶಿವ 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 ಅಂತಿರಬೇಕು, ನಾರಾಯಣ ಅಂತ ಅನ್ನಬಾರದು, ಅಷ್ಟೇ ಅಲ್ಲ, ಯಾರು ಅಂದ್ರೆ ಕೇಳಬಾರದು ಅದು ಬೇರೆ, ಜೊತೆಗೆ ತಾವನ್ನೋದಲ್ಲ, ಯಾರು ಅಂದ್ರೆ ಕಿವಿ ಬೀಳಬಾರದು. ಮತ್ತೆ ಅನ್ನೋದನ್ನು ಬೆಳಸಕ್ಕಾಗತ್ತಾ ಇಲ್ಲ, ಅದು ಕಿವಿ ಗಂಟೆ ಕಟ್ಟಿಕೊಂಡ್ಬಿಟ್ರಂತೆ ಎರಡು ಕಿವಿಗೆ. ಯಾರಾದರೂ ನಾರಾಯಣ ಕೃಷ್ಣ ಅಂದ್ರೆ ತಲೆ ಅಡ್ಡಾಡಿಸ್ಕೊಂಡ್ಬಿಡೋದು, ತಮ್ಮ ಗಂಟೆ ಶಬ್ದ ಕೇಳಬೇಕೆ ಹೊರತು ಆ ಇದ್ರ ಶಬ್ದ ಕೇಳಬಾರದು. ಎಂಥ ವಿಚಿತ್ರ, ನಮ್ಮದನ್ನ ಟಿವಿ ಇಯರ್ಫೋನ್ ಹಾಕೊಂಡು ಕಾಮೆಂಟ್ರಿ ಕೇಳ್ತಾರಲ್ಲ ಆ ಟೈಪ್, ಉಳಿದವರು ಗೊತ್ತಾಗದೇ ಇಲ್ಲ, ಒಳಗಿದ್ದು ಕೆಡ್ತಾ ಇರ್ತಾನೆ ಆ ಟೈಪ್. ಆ ಫಸ್ಟ್ ಕಾನ್ಸೆಪ್ಟ್ ಇದು ಆ ರೀತಿ ಮಾಡ್ಕೊಂಡ್ಬಿಟ್ರು. ಏನ್ ಮಾಡ್ಬೇಕಾಗ, ಕೊನೆಗೆ ಶಿವ ಪ್ರತ್ಯಕ್ಷನಾದ, ಕೇಳಿಕೊಂಡ್ರು ನಾನು ಮೋಕ್ಷ ಬೇಕು ಅಂತ ಕೇಳಿದ್ರು. ತಕ್ಷಣ ಅವ್ರು ಹೇಳಿದ್ರಂತೆ, ನೋಡಿ ಅಹಂ ಭೋಗಪ್ರದೋ ವತ್ಸ, ನಾನು ಮೋಕ್ಷ ಕೊಡುವ ದೇವರಲ್ಲ. ಹಿರಿಮಸ್ತರೆ ಸ್ಪಷ್ಟ ಮಾತು, ಸರ್ವೇಷಾಂ ಮುಕ್ತಿದಾತ ಹಿ ವಿಷ್ಣುರೇವ ನ ಸಂಶಯ. ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದ ಅದನ್ನೇನೆ, ಅರ್ಜುನ ಯೋಚನೆ ಮಾಡಬೇಡ, ಮತ್ಪ್ರಸಾದ ಪರಾಂ ಶಾಂತಿಂ ಅಚರೇ ನಾಥಿ ಗಚ್ಚತಿ, ನಾನು ಮೋಕ್ಷ ಕೊಡ್ತೇನೆ ನಿನಗೆ ಅಂತ ಹೇಳಿದ್ದೆ. ಅಲ್ಲಿ ಏನು ಹರಿಮಸ್ತಲ್ಲಿ ಕೃಷ್ಣ ಶಿವ ಹೇಳ್ತಾನೋ ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ, ಹೌದು ನಾನು ಮೋಕ್ಷ ಕೊಡ್ತೇನೆ. ಅಲ್ಲಿ ಹೇಳಿದ್ರೆ ಮೋಕ್ಷ ಕೊಡೋ ದೇವತೆ ಅಲ್ಲ, ಇಲ್ಲ ಅವ್ರಿಗೆ ಭಾರಿ ಶಾಕ್ ಆಗಿಬಿಡ್ತಾವ್ರಿ ಪಾಪ, ಎಷ್ಟು ದಿವಸ ತಪಸ್ ಮಾಡಿದ್ದೇವೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ, ಇನ್ನೂ ಆಶ್ಚರ್ಯ, ಆ ಪಿಶಾಚಿಗಳು ಮೋಕ್ಷ ಬೇಕು ಅಂತ ಅನ್ಕೊಂಡಿದ್ದಾರೆ. ನಮ್ಮ ಮನುಷ್ಯರು ಮೋಕ್ಷದ ಕಾನ್ಸೆಪ್ಟೇ ಇಲ್ಲ, ಆ ಪಿಶಾಚಿಗಳು ಎಷ್ಟೋ ವಾಸಿ ಅಂತ ಆಯ್ತಲ್ಲಿ. ಪಿಶಾಚಿಗಳಿಗೆ ಅಷ್ಟು ಕಾನ್ಸೆಪ್ಟ್ ಇದ್ರೆ ನಿಜವಾಗಲೂ ಮನುಷ್ಯರಾದವನು ಪ್ರತಿ ಕ್ಷಣದಲ್ಲೂ ಕೂಡ ಏನು ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾನೆ ಇರಬೇಕು. ಜೈಲೊಳಗಿದ್ದವನು ಹೇಗೆ ಬಿಡುಗಡೆ ಹೊಂದಬೇಕು, ಆ ಕಡೆ ಏನ್ ತರ ಯೋಚನೆ ಮಾಡ್ತಾನಲ್ಲ, ಆ ಟೈಪ್ ನಾವು ಈ ಸಂಸಾರದ ಬಿಡುಗಡೆ ಹೊಂದಕ್ಕೆ ಯೋಚನೆ ಮಾಡಬೇಕು. ಅವ್ರು ಕೇಳಿದ ತಕ್ಷಣ ಹೇಳ್ತಾರೆ, ಇಲ್ಲ ಯೋನ ಎಷ್ಟು ಸೇವೆ ಮಾಡಿದ್ವಲ್ಲ, ನಮ್ಮ ಗತಿ ಏನು ಅಂದ್ರೆ ಯೋಚನೆ ಮಾಡಬೇಡಿ, ನಿಮ್ಗೆ ನಾನು ಕೈ ಬಿಡೋದಿಲ್ಲ, ಮುಕ್ತಿ ಕೊಡೋಣ ಯಾರು ಅಂತ ಹೇಳ್ತೇನೆ ಅಂತ ಹೇಳಿದ ತಕ್ಷಣ ಹೇಳಿದ್ರಂತೆ. ಅವ್ರಿಗೆ ಖುಷಿನೋ ಖುಷಿ, ಅಷ್ಟು ಸಾಕು ಹಾಗೆ ಮಾಡಿದ್ರು. ಅವ್ರಿಗೆ ಹೇಳಿ ಯಾರು ಮುಕ್ತಿ ಕೊಡೋನು, ವಿಷ್ಣು ನಾರಾಯಣ. ಅವ್ರಿಗೆ ಎಷ್ಟು ದುಃಖ ಆಯ್ತು ಗೊತ್ತಾ, ಅಂತ ನಾರಾಯಣನ ಎಷ್ಟು ದ್ವೇಷ ಮಾಡಿಬಿಟ್ಟಿವಲ್ಲ ನಾವೀಗ, ಅವನ ಹೆಸರು ನಾವು ಹೇಳಲಿಲ್ಲ, ಇನ್ನೊಬ್ರು ಹೇಳಿದ್ರು ಕಿವಿ ಕೇಳಲಿಕ್ಕಬಾರದು ಅಂತೇಳಿ ಗಂಟೆ ಕಟ್ಕೊಂಡ್ಬಿಟ್ಟಿವಲ್ಲ, ಅದಕ್ಕೆ ಘಂಟಾಕರಣ ಅಂತ ಹೆಸರಾಗಿರ್ತಾರೆ. ಘಂಟಾಕರಣ ಅಂತ ಅದು ಗಂಟೆ ಕಟ್ಕೊಂಡು ಕಿವಿಯವನು ಅಂತ ಅರ್ಥ. ಕುಂಭಕರ್ಣ ಬೇರೆ, ಆಕರಣ ಬೇರೆ, ವಿಕರ್ಣ ಇನ್ನೊಬ್ಬ, ದುರ್ಯೋಧನ ತಮ್ಮ, ಇವನು ಇನ್ನೊ ದುಷ್ಕರ್ಣ ಅಂತ ಇನ್ನೊಬ್ಬ ಇದ್ದ, ಇವನು ಘಂಟಾಕರ್ಣ, ಅವನ ತಮ್ಮ ಕರ್ಣ, ಕರ್ಣ ಘಂಟಾಕರ್ಣ. ಅವರಿಬ್ಬರು ಭಾರಿ ದುಃಖಪಟ್ಟುಬಿಟ್ಟು ಆ ಕೃಷ್ಣನ ನಾರಾಯಣ ಸೇವೆ ಮಾಡಬೇಕು ಅನ್ಕೋತಾರೆ. ಎಲ್ಲಿದ್ದಾನೆ ನಾರಾಯಣ ಅಂತ ಕೇಳಿದರೆ, ಆ ನಾರಾಯಣ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಅಂತ ಹೇಳಿದ್ದ. ಅವನಿರೋ ಜಾಗ ದ್ವಾರಕ್ಕೆ, ಏನ್ ಮಾಡ ಅಲ್ಲಿ ಹೋಗ್ರಿ, ತಕ್ಷಣ ಹೊರಟೇ ಬಿಟ್ರೆ. ಎಷ್ಟು ಚೇಂಜ್ ಆಯ್ತು ಈಗ, ಮೊದಲು ಗೊತ್ತಿಲ್ಲದೆ ಹೋಗಿದ್ದಕ್ಕೆ ಆ ಬೇರೆ ದಾರಿ ಇತ್ತು, ಗೊತ್ತಾದ ತಕ್ಷಣ ಈ ದಾರಿ ಹಿಡಿದ್ಬಿಟ್ರು. ಬಂಧಂ ಮೋಕ್ಷಂಚ ಯಾವೇತಿ, ಇಷ್ಟು ವಿಷಯ ತಿಳ್ಕೋಬೇಕಾದ್ರೆ ಎಷ್ಟು ತಪಸ್ಸು ಮಾಡಬೇಕಾಯ್ತು ಅವರು. ಇವತ್ತು ಭಗವದ್ಗೀತೆ ಓದಿಬಿಟ್ರೆ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ, ಅದು ಓದೋದೇ ತಪಸ್ಸು. ಭಗವದ್ಗೀತೆ ಓದೋದೇ ತಪಸ್ಸು, ಕೇಳೋದೇ ತಪಸ್ಸು, ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ಯಾತಕ್ಕೆ, ಎಲ್ಲ ಸಮಸ್ಯೆಗಳ ಪರಿಹಾರವನ್ನ ಒಂದೇ ಕಡೆಗೆ ಕೊಡತಕ್ಕಂಥ ಅಮೂಲ್ಯವಾದ ಗ್ರಂಥ. ತಕ್ಷಣ ಬಂಧಂ ಮೋಕ್ಷಂಚ ಯಾವೇತಿ, ಮುಂದೆ ಕೃಷ್ಣನ ತೋದ್ರು ಮೂರ್ತಿ ಹೋಗೇ ಬಿಟ್ಟರವರು, ಆ ಬಗ್ಗೆ ಯೋಚನೆ ಇಲ್ಲ, ಆ ಕತೆ ಬೇರೆ ಅಯ್ಯ ಅಂತ ಹೇಳಬೇಕಾದ ಕಾರಣ ಇಲ್ಲ. ಬಂಧಂ ಮೋಕ್ಷಂಚ ಯಾವೇತಿ ಸಾ ಬುದ್ಧಿ ಪಾರ್ಥ ಸಾತ್ವಿಕಿ, ದಿನ ಬೆಳಗಾದರೆ ಈ ಚಿಂತನೆ ಅವನು ಮಾಡ್ತಾನಲ್ಲ, ಅವನ ಸಾತ್ವಿಕ ಬುದ್ಧಿಯವನು ಅಂತ ಅರ್ಥ. ಆಮೇಲೆ ಎರಡನೇದು, ಯಯ ಧರ್ಮಂ ಚ ಅಧರ್ಮಂಚ ಕಾರ್ಯಾಕಾರ್ಯೇ ಭಯಾಭಯೇ, ಇನ್ನೊಂದು ಪಾರ್ಥ ಕಾರ್ಯಂಚ ಕಾರ್ಯಮೇವ ಚ, ಧರ್ಮವನ್ನೋ ತಿಳಿತಾನೆ, ಅಧರ್ಮವನ್ನೋ ತಿಳಿತಾನೆ, ಕಾರ್ಯವನ್ನೋ ತಿಳಿತಾನೆ, ಅಕಾರ್ಯವನ್ನೋ ತಿಳಿತಾನೆ. ಆದ್ರೆ ಹೇಗೆ ತಿಳಿತಾನೆ ಅಂದ್ರೆ, ಅಯಥಾವತ್ ಪ್ರಜಾನಾತಿ ಸಾ ಬುದ್ಧಿ ಪಾರ್ಥ ರಾಜಸಿ. ಅವನು ಧರ್ಮ ಗೊತ್ತು, ಅಧರ್ಮ ಗೊತ್ತು, ಕಾರ್ಯ ಗೊತ್ತು, ಅಕಾರ್ಯ ಗೊತ್ತು, ಎಲ್ಲವೂ ಗೊತ್ತು. ಹೇಗೆ ಗೊತ್ತು ಅಂದ್ರೆ ಅಯಥಾವತ್, ಸರಿಯಾಗಿ ಗೊತ್ತಿಲ್ಲ, ಸ್ವಲ್ಪ ಗೊತ್ತು, ಪೂರ್ತಿ ಗೊತ್ತಿಲ್ಲ, ಈ ರೀತಿ ತಿಳ್ಕೊಳ್ತಾನಲ್ಲ, ಆ ಬುದ್ಧಿ ರಾಜಸ ಬುದ್ಧಿ ಅಂತ ಹೇಳ್ತಾರೆ. ಈ ತಾತ್ವಿಕ ಬುದ್ಧಿ ತಿಳ್ಕೊಳ್ಬೇಕಾದನ್ನೇ ತಿಳ್ಕೊಳ್ತಾನೆ, ಸರಿಯಾಗಿ ತಿಳ್ಕೊಳ್ತಾನೆ, ಇದು ಸಾತ್ವಿಕ. ರಾಜಸ ಆಗಲ್ಲ, ತಿಳಿಬೇಕಾದ್ದನ್ನು ತಿಳಿತಾನೆ, ತಿಳಿಬಾರದ್ದನ್ನು ತಿಳಿತಾನೆ, ಕೆಲವೊಮ್ಮೆ ಮಾಡಬೇಕಾದ್ದು ಮಾಡ್ತಾನೆ, ಬಿಡಬೇಕಾದ್ದು ಬಿಡ್ತಾನೆ, ಎಲ್ಲ ಕನ್ಫ್ಯೂಷನ್ ಅವನಿಗೆ. ಅಯಥಾವತ್ ತಪ್ಪಾಗಿ ತಿಳಿತಾನೆ ಅಲ್ಲ, ಸರಿಯಾಗಿ ತಿಳಿಯೋದಿಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ ಅದರಲ್ಲಿ? ತಪ್ಪಾಗಿ ತಿಳಿತಾನೆ ಅಂದ್ರೆ ಪೂರ್ತಿ ತಪ್ಪೇ ಇದು, ಇದು ಸರಿಯಾಗಿ ತಿಳಿಯೋದಿಲ್ಲ ಅಷ್ಟೇನೆ, ಸರಿಯಾಗಿ ತಿಳಿಯೋದಿಲ್ಲ. ಎಷ್ಟು ತಿಳಿಬೇಕು ಅಷ್ಟು ತಿಳಿಯೋದಿಲ್ಲ, ಆದ್ರಿಂದ ಅವನಿಗೆ ಪೂರ್ತಿ ಪ್ರಯೋಜನ ಬರೋದಿಲ್ಲ. ಅವನ ರಾಜಸ ಬುದ್ಧಿಯವನು. ಈ ಗುಂಪಿನವರು ತುಂಬಾ ಜನ ಸಿಗ್ತಾರೆ ಸಾಮಾನ್ಯವಾಗಿ. ಅಂತ ಏನ್ ಮಾಡ್ತೇವೆ ತಿಳುವಳಿಕೆ ಅಂದ್ರೆ ಸಂಧಾನೆ ಮಾಡ್ತಾನೆ, ಎತ್ತರಣೆ ಇಲ್ಲ ಅವನು, ಏನ್ ಮಾಡ್ತೇನೆ ಅಂತ. ಯಾಕಂದ್ರೆ ನಮ್ಮ ಅಪ್ಪ ಮಾಡಿದ್ದ, ನಮ್ಮ ತಾತ ಮಾಡಿದ್ದ, ಅಂತವ್ರು ಸಿಕ್ಕರು ಪುಣ್ಯ. ಈ ಮಧ್ಯ ಪಾಪ ಅವನು ಬಿಟ್ಟಿದ್ದ, ಅವನು ಬಿಟ್ಟಿದ್ದ ಅಂತ ಹೇಳೋ ಜನಗಳೇ ಜಾಸ್ತಿ. ಯಾರು ಮಾಡಿದ್ದಕ್ಕೆ ಮಾಡ್ತಾನೆ ಅಂತ ಹೇಳ್ತಾನೆ, ಎಷ್ಟೋ ವಾಸಿ ಕೊನೆ ಪಕ್ಷ. ಆದ್ರೆ ಅರ್ಥ ಜ್ಞಾನ ಇಲ್ಲ ಅವನಿಗೆ, ಹೋದಾಗ ಎಲ್ಲಿ ಬೇಕಾದ್ರೆ ಹೋದನೆ ಅವನು. ಅವ್ನು ನಿಯಮ ಅಂತ ಏನಿಲ್ಲ ಅವನಿಗೆ, ಕೈ ಬಿಡ್ರೆ ತಾನು ಕೈ ಮುಗಿಯೋದೆ, ಬಿಟ್ಟಾದ್ರೆ ತಾನು ಬಿಡೋದೇನೆ, ಏನು ಅದು ಎಚ್ಚರ ಕೂಡ ಇಲ್ಲ. ಇಂಥವರನ್ನ ರಾಜಸ ಬುದ್ಧಿಯವರು ಅಂತ ಕರೀತಾರೆ. ಮಾಡಿದ್ರೆ ಮಾಡೇ ಬಿಡ್ತಾನೆ, ಬಿಟ್ಟರೆ ಬಿಟ್ಟೇ ಬಿಡ್ತಾನೆ. ಅವ್ರು ಹೇಳಿದ ರೀತಿಗಿದ್ದಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ತಯಾರು, ಇನ್ನೊಬ್ಬರು ಕ್ಲಬ್ಗೆ ಹೋಗ್ಲಿಕ್ಕೂ ತಯಾರು. ಅವರು ಯಾರು ಕಬ್ಬರಿ ಸಿಕ್ಕರೆ ಆ ಕಡೆ ಫಸ್ಟ್ ಅಷ್ಟೇ. ಆ ಥರ ಫಸ್ಟ್ ಕಮ್ ಶಾಸ್ತ್ರಗಳು ಇದ್ದಾಗ ಯಾರು ಕರೆದ್ರೆ ಜೊತೆಗೆ ಹೋಗ್ಬಿಡೋದೇ ಸರಿ. ಅಂದ್ರೆ ಅವನು ಪ್ರಿನ್ಸಿಪಲ್ ಅಂತಿಲ್ಲ ಅವನಿಗೆ, ಹೋಗಬಾರದು ಅಂತೂ ಇಲ್ಲ, ಹೋಗಬೇಕು ಅಂತೂ ಇಲ್ಲ. ರಾಜಸರು ಅಂದ್ರೆ ಇಂಥವ್ರು, ಸಂಶಯಾಪ್ತರು ಅಂದ್ರೆ ಅಂಥವ್ರೇನು, ಅದು ಯಾವಾಗಲೂ ಗೊಂದಲದ ಸ್ವಭಾವ ಅವ್ರಿಗೆ. ಎಷ್ಟೋ ಹೇಳಿ ಮಾಡಬಾರ್ದನ್ನು ಬಿಡೋದಿಲ್ಲ ಅವರು, ಮಾಡಬೇಕಾದ್ದನ್ನು ಮಾಡೋದಿಲ್ಲ, ಏನು ಮಾಡಿದ್ರೆ ಕ್ಯಾಶುವಲ್ ಬಿಟ್ಟು ಮತ್ತೊಂದಕ್ಕೆ ಹೋಗೋದೇ ಇಲ್ಲ. ಇದು ತುಂಬಾ ಜನ ಅಂಥವ್ರು ಸಿಗ್ತಾರೆ, ನಮಗೆ ಗೊತ್ತಿಲ್ಲ, ಏನೋ ಒಂದು ಮಾಡ್ಕೊಂಡು ಹೋಗ್ತೇವೆ. ತಮಾಷೆ ಅಂದ್ರೆ ಗೊತ್ತಿಲ್ಲದ, ಗೊತ್ತಿಲ್ಲ, ತಿಳ್ಕೊಳ್ಳೋಕೆ ಚಾನ್ಸೂ ಇಲ್ಲ, ಏನೋ ಮಾಡ್ಕೊಂಡು ಹೋಗ್ತಾರೆ ಅಂತಲ್ಲ, ತಿಳ್ಕೊಳ್ಳೋಕೆ ಅವಕಾಶ ತಗೊಳ್ಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಎಷ್ಟೇ ಸ್ಪಷ್ಟ ಅವಕಾಶ ಕೊಟ್ಟರು ಕೂಡ ಅವರು ಬೇರೆ ನಮಗೆಲ್ಲ ಯಾಕಿದು ಈ ಥರ ಭಾವಿಸ್ತಾನೆ ಹೊರತು ಅವನು ಬಿಡಲೆ ತನ್ನ ನಂಬಿಕೆಯನ್ನು ಇಟ್ಕೊಂಡಿರ್ತಾನೆ ಅಷ್ಟೇ. ಅವನಿಗೆ ಹೇಗೆ ಹಿಂದೆ ಬಂದ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಹೇಳಿದ್ರಲ್ಲ, ರಾಜಸ ಬುದ್ಧಿ ಅಂದ್ರೆ ಅಂಥದ್ದೇನೆ. ಅಂಥವನು ಎಂದೂ ಸಹ ಸದ್ಗತಿ ಹೋಗೋ ಚಾನ್ಸಸ್ಸೇ ಇಲ್ಲ, ಅವನು ಮಧ್ಯದ ವ್ಯಕ್ತಿಯು. ಸರಿಯಾಗಿ ಯೋಚನೆ ಮಾಡಿದರೆ ಇಂಥವರ ಜೀವನದೊಳಗೆ ಸಾಮಾನ್ಯ 199 ಪಾಲು ಜನ, ಸಾಮಾನ್ಯ ಒಳ್ಳೆ ಗುಂಪಿನೊಳಗೆ ಕಾಣೋ ಜನಗಳು, ಕೆಟ್ಟ ಗುಂಪಿನಲ್ಲಿ ಬಿಟ್ಟುಬಿಡಿ, ಒಳ್ಳೆ ಗುಂಪಿನಲ್ಲೇ ನಿಶ್ಚಯ ಜ್ಞಾನ ಬೇಕು ಅಂತಿಲ್ಲ. ಸ್ಟೂಡೆಂಟ್ಸ್ ಅಲ್ಲೇನೆ ತುಂಬಾ ಜನಕ್ಕೆ ಒಳ್ಳಿತು, ಭಾರಿ ದೊಡ್ಡ ಗೋಲ್ ಇರೋದಿಲ್ಲ ಅವರಿಗೆ. ಏನೋ ಪಾಸ್ ಆದ ತೀರಾ ಜಸ್ಟ್ ಪಾಸ್ ಅಂತ ಅನ್ಸ್ಕೋಬಾರದು, ಫಸ್ಟ್ ಕ್ಲಾಸ್ ಅವನಿಗೆ ಸಾಧ್ಯ ಇಲ್ಲ, ಜಸ್ಟ್ ಪಾಸ್ ಅನ್ಸ್ಕೊಳ್ಳೋದು ಒಳ್ಳೇದಲ್ಲ. ಅಪ್ಪ ಆ ಕಡೆ ಈ ಕಡೆ ಇವತ್ತು ಆ ಕಡೆ ಈ ಕಡೆ ಬಂದ್ರೆ ಸಾಕಷ್ಟೇ. ಯಾವಾಗಲೂ ಸೆಕೆಂಡ್ ಕ್ಲಾಸ್ ಜಾಸ್ತಿ ಇರ್ತಾರೆ ಸುಮ್ಮ ಆ ಕಡೆ ಈ ಕಡೆ ತಗೊಂಡ್ಬಿಟ್ಟು. ಸಾಮಾನ್ಯ ಕಾಲೇಜ್ನಲ್ಲಿ ಆದರೆ ಕೆಲವರಲ್ಲಿ ಹೆಚ್ಚು ಫಸ್ಟ್ ಕ್ಲಾಸ್ ಇರ್ತಾರೆ, ಕೆಲವು ಕಡೆಗೆ ಫೇಲ್ ಆಗೋರೆ ಜಾಸ್ತಿ ಇರ್ತಾರೆ. ಸಮ ಯಾವರೇಜ್ ತಗೊಂಡ್ಬಿಟ್ರೆ ಮಿಡ್ಲ್ ಕ್ಲಾಸ್ ತನ ಯೋಚನೆ ಜಾಸ್ತಿ. ರಾಜಸ ಬುದ್ಧಿಯವರು ಇನ್ನೊಬ್ಬನಾಗ ಬರೀ ಪಾಸ್ ಆದ್ರೆ ವಾಪಸ್ ತಗೋತಾನೆ ಅವನು ಸಾಲದ ನನಗೆ 70% ಬಂದಿದೆ ಸಾಲದ ನನಗೆ 90 ಬೇಕು ಅಂತ ವಾಪಸ್ ತಗೋ. ಎಷ್ಟೋ ಜನ 80% ಬಂದವರು ವಾಪಸ್ ತಗೋತಾರೆ ಕೆಲವು ಸಲ. ಇದು ನನಗೆ ಸಾಲದು, ನಾನು ಹೋಗಬೇಕಾದ ಕೊರಿಸಿಗೆ ಅಲ್ಲ, ಇವನ್ ಇವನ ಗುರಿನೇ ಬೇರೆ. ಇದು ಸಾತ್ವಿಕವಾದ ಚಿಂತನೆ ಅಂದ್ರೆ ಹಾಗಿರಬೇಕು. ಇವತ್ತಿನ ದಿವಸ ನಾವು ಭಾರಿ ಸಂತೋಷ ಪಡ್ತೇವೆ, ನಮ್ಮ ಹುಡುಗ ಅಟ್ಟು ಸಂಬಳ ಇಟ್ಟು ಸಂಬಳ ಏನೋ ಯೋಚನೆ ಮಾಡ್ತಾನೆ ಇರ್ತೇವೆ, ಅದೆಲ್ಲ ಸರಿನೇ. ಆದ್ರೆ ಅದೆಲ್ಲ ಪರಲೋಕಕ್ಕೆ ಬರೋದಲ್ವಲ್ಲ. ಏನ್ ಮಾಡಿದ್ರು ಇವನು ಕೋಟಿ ಸಂಬಳ ಬಂದ್ರು ಕೂಡ ಬದುಕೋದಷ್ಟೇ, ಇವನು 10-20 ಬದುಕೋದಷ್ಟೇ, ಭಾರಿ ದೊಡ್ಡದೇನೂ ಅಲ್ಲ. ಆದರೆ ಜೀವನಕ್ಕೆ ಬೇಕಾದಷ್ಟು ಇರಬೇಕು ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಆದರೆ ಮಿತಿಮೀರಿ ಗಳಿಸೋ ಒಂದು ಗಲಾಟೆಯೊಳಗೆ ಅವನು ಮೂಲಭೂತವಾದ ಭಗವಂತನನ್ನೇ ಮರೆಯೋದಾದರೆ ಅದೆಂಥ ವಿದ್ಯೆ ಅದು? ದೇವರನ್ನೇ ಮರೆಯುತ್ತಾನೆ ಅಂತ ಕೇಳಿದರೆ ಏನ್ ತಿಳಿದೆ, ಏನು ಪ್ರಯೋಜನ? ಇದನ್ನ ಯೋಚನೆ ಮಾಡಿದರೆ ಎಷ್ಟು ದೊಡ್ಡ ತಪ್ಪು ಮಾಡ್ತೇವೆ ಅಂತ ಗೊತ್ತಾಗುತ್ತೆ. ಯಾರ ಹಾಗೆ ಮಾಡಿದರೆ ನಮಗೆ ಯೋಚನೆ ಅನ್ಸೋದಿಲ್ಲ. ಯಾರಿಗೆ ದೇವರ ಕಲ್ಪನೆ ಇದೆ, ಯಾರಿಗೆ ಒಳ್ಳೆ ಸುಸಂಸ್ಕೃತ ವಾತಾವರಣ ಇದೆ, ಅಂಥ ಜನಗಳು ಇವತ್ತು ದೇವರ ವಿಷಯ ಪೂರ್ಣವಾಗಿ ಮರೆತು ಬಿಟ್ಟು ಕೇವಲ ಕ್ಷುಲ್ಲಕವಾದಂತಹ ಚಿತ್ರದಲ್ಲಿ ಪರಮಾವಧಿ ಗಮನ ಕೊಟ್ಟರೆ ಎಷ್ಟು ತಪ್ಪಾಗುತ್ತೆ? ಸರಿಯಾದ ಗಮನ ಕೊಡೋದು ತಪ್ಪಲ್ಲ, ಪರಮಾವಧಿಗೆ ಅಂದೇ ಇಂಪಾರ್ಟೆನ್ಸ್ ಅಂತ ಹೇಳ್ತೇವಲ್ಲ, ಇಂಪಾರ್ಟೆನ್ಸ್ ಕೊಡೋದು ತಪ್ಪಲ್ಲ, ಅಂದೇ ಇಂಪಾರ್ಟೆನ್ಸ್ ಕೊಟ್ಟರೆ ತಪ್ಪೇ. ಇವತ್ತು ತುಂಬಾ ಜನಕ್ಕೆ ಈ ಪರಿಜ್ಞಾನ ಇರೋದಿಲ್ಲ ಅಂತ ಹೇಳೋದಕ್ಕೆ ಈ ಸಾತ್ವಿಕ ಬುದ್ಧಿಯ ವಿವೇಚನೆ ತಿಳ್ಕೊಂಡ ನಮಗೆ ಆಗ ಅರ್ಥ ಆಗುತ್ತೆ. ಮುಂದೆ ಹೇಳ್ತಾರೆ, ಧರ್ಮ ಅರ್ಥ ಕಾಮ ಮೊದಲಾದ ಎಲ್ಲದರ ಬಗ್ಗೆನು, ಧರ್ಮಂ ಅಧರ್ಮಂಚ ಕಾರ್ಯಂಚ ಅಕಾರ್ಯಮೇವಚ ಅಯಥಾವತ್ ಪ್ರಜಾನಾತಿ ಸಾ ಬುದ್ಧಿ ಪಾರ್ಥ ರಾಜಸಿ. ಇನ್ನೊಬ್ಬನಿದ್ದಾನೆ ಕೊನೆಯವನು, ಅವನು ಭಾರಿ ವಿಚಿತ್ರವಾದ ವ್ಯಕ್ತಿ. ಅವನು ಅವನೇನು ಅಂತ ಕೇಳಿದರೆ, ಯಯ ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಮಸ್ಯ ಸಾ ಬುದ್ಧಿ ಪಾರ್ಥ ತಾಮಸಿ. ಇದು ತಾಮಸಿ ಬುದ್ಧಿಯ ಲಕ್ಷಣ. ಅವನು ಹೇಗಿದ್ದಾನೆ ನೋಡಿ, ಅಧರ್ಮಂ ಧರ್ಮ ಇತಿಯ ಮನ್ಯತೆ ತಮಸಾವೃತ. ಅವನಿಗೆ ಯಾವಾಗಲೂ ನೋಡೋದು ಅಧರ್ಮವನ್ನೇ, ತಿಳ್ಕೊಳ್ಳೋ ಧರ್ಮ ಅಂತಾನೆ, ಅದು ಭಾರಿ ವಿಶೇಷ. ಅವನು ಅಧರ್ಮವನ್ನು ಧರ್ಮ ಅಂತ ತಿಳ್ಕೊಂಡ್ಬಿಡ್ತಾನೆ, ಉಲ್ಟಾ ಪಲ್ಟ ಧರ್ಮನ ಅಧರ್ಮ ಅಂತಾನೆ ತಿಳ್ಕೊಂಡ್ಬಿಡ್ತಾನೆ. ಅಧರ್ಮವನ್ನು ಧರ್ಮ ಅಂತ ತಿಳ್ಕೊಡ್ತಾನೆ, ಧರ್ಮವನ್ನು ಅಧರ್ಮ ಅಂತ ತಿಳ್ಕೊಡುತ್ತಾನೆ. ಸರ್ವಾರ್ಥಾನ್ ವಿಪರೀತಾಮಸ್ಯ, ಪ್ರತಿಯೊಂದು ಅಪೋಸಿಟ್ ತಿಳ್ಕೊಳ್ಳೋದು. ಯಾವುದು ತಾರಕ ಅದನ್ನು ಮಾರಕ ಅಂತ ತಿಳ್ಕೊಡುತ್ತಾನೆ, ಯಾವುದು ಮಾರಕ ಅದನ್ನ ತಾರಕ ಅಂತ ತಿಳ್ಕೊಡುತ್ತಾನೆ. ಚಿಕ್ಕ ಮಕ್ಕಳು ನೋಡಿ ಹಾಗಿರುತ್ತಾರೆ, ಟಿಕ್ಕ ಅಂತ ಇಟ್ಟಿರಿ ಹುಡುಕೊಂಡು ಬಾಯಿ ಇಟ್ಕೊಂಡ್ಬಿಡುತ್ತೆ. ತಾಮಸ ಬುದ್ಧಿ ಜಾಸ್ತಿ ಆಗಿ ದೊಡ್ಡವನಾದ ಮೇಲೆ ಇನ್ನೊಬ್ರು ಕೊಳ್ಳಿ ಶುರು ಮಾಡ್ತಾನೆ. ಅದು ಭಾರಿ ಜಾನ, ಅವನು ಭಾರಿ ಕ್ರಿಕೆಟ್ ಡೌನ್. ಯಾರಿಗೂ ಸಿಗಬಾರ್ದು ಎಷ್ಟು ಬಿಡ್ತಾರಲ್ಲ ಸಾತ್ವಿಕ. ಅವನು ಮುಳ್ಳು ತಿಗರಿಗೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಮುಳ್ಳು ಚಿಚ್ಚಿರುತ್ತಲ್ಲ ತೆಗೆದು ಪಕ್ಕದಲ್ಲಿ ಹಾಕಿ ಹೋಗ್ತಾರೆ. ಇನ್ನೊಬ್ರು ಚಿಚ್ಚಿರ್ತಾರಲ್ಲ, ತಲೆ ಚುಚ್ಚಿದಲ್ಲ ಅವನಿಗೂ ಚುಚ್ಚಲಿ ಅಂತ ಆತರ. ಇನ್ನೊಬ್ರು ಹಾಗಲ್ಲ, ಹಣ್ಣನ್ನು ಮುದುಕಿರ್ತಾರೆ ಪಾಪ, ಮುಳ್ಳು ಚುಚ್ಚಿ ಬಿಡುತ್ತಲ್ಲ ಅದನ್ನು ತಗೊಂಡು ಕಷ್ಟಪಟ್ಟು ದೂರ ಎಷ್ಟು ಹೋಗ್ತಾರೆ. ನಾನು ಚುಚ್ಚಿಕೊಳ್ಳಿ ಇನ್ನೊಬ್ರು ಚುಚ್ಚಿಕೊಳ್ಳೋದು ಬೇಡ, ಎಷ್ಟು ವಿವೇಕ ಇದೆ ಅವರಿಗೆ. ಇವರು ಹಾಗಲ್ಲ, ಪಕ್ಕದಲ್ಲಿ ಸರಿ ಸೇವಿಬಿಟ್ರೆ ಎಷ್ಟನ್ನೇ ಊಟಕ್ಕೆಲ್ಲ ಕೊಡ್ತಾರೆ. ಹೀಗೆ ಇಷ್ಟೇ ಜಾಗ ಮಾಡ್ಕೋತಾರೆ, ಜಾಸ್ತಿ ಅಲ್ಲ. ಇಷ್ಟೇ ಇನ್ನೊಬ್ರು ಬಂದಿರಬಾರ್ದು, ತಾನು ಮಾತ್ರ ಕೂತಿರಬೇಕು. ಇದು ಜನಗಳಲ್ಲಿ ಸಾಮಾನ್ಯ ಬರತಕ್ಕಂಥ ವೀಕ್ನೆಸ್, ಅದನ್ನ ಗೆದ್ದೇನೆ ಅದನ್ನ ಸಾಧನೆ ಅಂತ ಕರೆಯೋದು. ಇದಿರೋದು ತಪ್ಪಲ್ಲ, ಅದನ್ನ ಹೋಗಲಾಡಿಸ್ಕೊಳ್ಳೋದು ತಪ್ಪದು. ಮತ್ತೆ ಸಣ್ಣ ಬುದ್ಧಿ ಇರೋದಾಗಲಿ, ಕಾಮ ಇರೋದು, ಕ್ರೋಧ ಇರೋದು, ಯಾವುದು ನಮ್ಮ ಇದ್ದೇವೆ ಅಂತಾನೆ ಭೂಲೋಕದಲ್ಲಿರೋದು. ಆದರೆ ಅದು ಹೋಗಿಸ್ಕೊಳ್ಳದೆ ಹೋದ್ರೆ ತಪ್ಪಾಗುತ್ತೆ, ಹೋಗಿಸ್ಕೊಳ್ಳದೆ ಹೋದ್ರೆ ತುಂಬಾ ತಪ್ಪು. ಅದನ್ನು ಫೈಟ್ ಔಟ್ ಮಾಡಬೇಕು. ಹೇಗೆ ಸೊಳ್ಳೆ ನೋಡಿಸೋ ಪ್ರಯತ್ನ ಪಡ್ತೇವೆ, ತೆಗೆನೆ ಓಡಿಸೋ ಪ್ರಯತ್ನ ಪಡ್ತೇವೆ, ರೋಗ ಕಳ್ಕೊಳ್ಳೋ ಪ್ರಯತ್ನ ಪಡ್ತೇವೆ. ಅದೇ ರೀತಿಯಲ್ಲಿ ಎಷ್ಟೋ ದಿನ ಹುಟ್ಟುತ್ತರಲ್ಲೇ ರೋಗ ಇರುತ್ತೆ ಕೆಲವು ಸಲ. ಆದ್ರೆ ಎಷ್ಟು ವಾಸಿ ಮಾಡ್ಕೋತಾರೆ ಅಂದ್ರೆ, ಜನ್ಮದಲ್ಲಿ ಆ ರೋಗ ಮತ್ತೆ ಬರಬಾರದು, ಅಷ್ಟು ಚೆನ್ನಾಗಿ ಬದುಕ್ತಾರೆ. ಹಿಂದೆ ಕೆಲವು ಒಳ್ಳೆ ಆರೋಗ್ಯವಂತರು ನೂರಾರು ರೋಗ ತಗೊಂಡು ಸಾಯ್ತಾರೆ. ಇದು ಯೋಚನೆ ಮಾಡಿದರೆ ಎಷ್ಟೋ ಜನ ಭಾರಿ ಭಾರಿ ಸಾಧನೆ ಮಾಡಿದ ಸೈಂಟಿಸ್ಟ್ಗಳು ಕೂಡ ಚಿಕ್ಕ ವಯಸ್ಸಲ್ಲಿ ಭಾರಿ ರೋಗಗ್ರಸ್ತರಾದವರು. ಮೋಹನದಾಸರು ಹುಟ್ಟುತ್ತಿರಲಿಕ್ಕೆ ಭಾರಿ ಕಜ್ಜಿ, ಅವರಿಗೆ ಚಿಕ್ಕ ಮಗು ಮೈ ತುಂಬಾ ಕಜ್ಜಿ, ನೋಡಿದ್ರೆ ಅಸಹ್ಯ ಬರಾಗಿದ್ರಂತೆ ಹುಟ್ಟುತ್ತಿರ್ಲಿಕ್ಕೇನೆ. ಆಮೇಲೆ ನೋಡಿದರೆ ಮೋಹನ ಅಂತಾನೆ ಹೆಸರು. ಅಷ್ಟು ಸುಂದರ ಆಕಾರವನ್ನು ವಿಜಯದಾಸರ ಅನುಗ್ರಹದಿಂದ ಪಡೀತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಸಾಧನೆಯಿಂದ ಎದೆ ಹಾಗೆ ಬಿಟ್ಟುಬಿಟ್ಟಿದ್ರೆ ಏನಾಗ್ತಿತ್ತು, ಮೋಹನ್ ಎಷ್ಟೇ ಬಿಟ್ಟಿದ್ರೆ ಏನಾಗ್ತಿತ್ತು. ಸರಿಯಾದ ಕೈ ವ್ಯಕ್ತಿಗಳ ಕೈಯಲ್ಲಿ ಸಿಕ್ಕರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ ಕೂಡ ಹೌದು. ಆ ಸರಿಯಾಗಿ ಯೋಚನೆ ಮಾಡಿ, ಅಧರ್ಮಂ ಧರ್ಮನೀತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಮಸ್ಯ ಸಾ ಬುದ್ಧಿ ಪಾರ್ಥ ತಾಮಸಿ. ಅಧರ್ಮವನ್ನ ಧರ್ಮ ಅಂತ ತಿಳಿದು, ಧರ್ಮವನ್ನು ಅಧರ್ಮ ಅಂತ ತಿಳಿದು, ಅದೇ ರೀತಿಯಲ್ಲಿ ಎಲ್ಲಾ ಪದಾರ್ಥಗಳನ್ನು ಕೂಡ ಅಸತ್ಯವನ್ನು ಸತ್ಯ ಅಂತ ತಿಳಿಯೋದು, ಸತ್ಯವನ್ನು ಅಸತ್ಯ ಅಂತ ತಿಳಿಯೋದು, ಹಾಗೇನೆ ಒಳ್ಳೆಯವರನ್ನು ಕೆಟ್ಟವರು ಅಂತ ತಿಳಿಯೋದು, ಕೆಟ್ಟವರನ್ನು ಒಳ್ಳೆಯವರು ಅಂತ ತಿಳಿಯೋದು. ದುರ್ಯೋಧನ ಹಾಗೆ ತಿಳ್ಕೊಂಡಿತ್ತು. ಕೃಷ್ಣನಂಥ ಸರ್ವೋತ್ತಮನ ದುರ್ಯೋಧನ ಹೇಗೆ ತಿಳ್ಕೊಂಡಿದ್ದ ಗೊತ್ತೇನು, ಇವನಂತ ಪಾಪಿಷ್ಟನೇ ಇಲ್ಲ ಅಂತ ತಿಳ್ಕೊಂಡಿದ್ದ. ಇದು ಆಶ್ಚರ್ಯ, ಸಾಯ್ಬೇಕಾದ್ರೆ ದುರ್ಯೋಧನಿಗೆ ಮಾತೇಳೇ ಸಾಯೋದವನು. ಸಾಯ್ತಾ ಇದ್ದಾನೆ, ತಡೆ ಮುರ್ಕೊಂಡು ಬಿದ್ದಿದ್ದಾನೆ, ಮೇರಿ ನಾಯಿಗಳು ಹತ್ರ ಬರಲ್ಲ ಕಾಯ್ತಾ ಇದೆ ಆಗ್ಲೇನೆ, ಚಿತ್ರ ಹಿಂಸೆ ಪಡ್ತಿದ್ದಾನೆ. ಆ ಹೊತ್ತಿನಲ್ಲಿ ಅವನು ಹೇಳಿದ್ದೇನು ಗೊತ್ತೇನು, ಕೃಷ್ಣ ಪಾಂಡವರು ಭಾರಿ ಒಳ್ಳೆಯವರು, ನಿನ್ನಿಂದ ಹಾಳಾಗಿ ಹೋಗ್ಬಿಟ್ರು ಅಂತ ಹೇಳಿದ್ದಾನೆ. ಪಾಂಡವರು ಒಳ್ಳೆಯವರು ನಿನ್ನಿಂದ ಹಾಳಾಗಿ ಹೋಗ್ಬಿಟ್ರು, ನೀನು ಅವ್ರು ಏನೇನೋ ಮಾಡಿಸಿ ಮಾಡಿಸಿ ಬುದ್ಧಿ ಕೆಡಿಸಿಬಿಟ್ಟೆ ಅಂತ ಹೇಳ್ತಾನೆ. ಬುದ್ಧಿ ಕೆಟ್ಟಿರೋ ತಂದು ಬೈಯೋದು ಕೃಷ್ಣನನ್ನ, ನಮಗೀಗ ತಾಮಸ ಬುದ್ಧಿನೇ ಅಂತ ಗೊತ್ತಾಗ್ತದೆ. ನಾವೆಲ್ಲೋ ಕೃಷ್ಣನ ವಿಗ್ರಹ ನೋಡಿ ಕಣ್ಣು ಗೊತ್ತಿ ಹತ್ತು ಓಡಾಡ್ತಿರ್ತೇವೆ. ಕೃಷ್ಣ ಡೈರೆಕ್ಟ್ ಆಗಿದ್ದಾನೆ, ಸಾಯೋ ಕಾಲ ಕೃಷ್ಣ ನೋಡ್ತಾನೆ, ಎಂಥ ಭಾಗ್ಯ ಅದು. ಸಾಯೋ ಕಾಲ ಬರೀ ನಾರಾಯಣ ಅಂದ್ರೆ ಮೋಕ್ಷಕ್ಕೆ ಹೋಗ್ತಾನೆ, ಕೃಷ್ಣ ಅಂದ್ರೆ ಸದ್ಗತಿಗೆ ಹೋಗ್ತಾನೆ. ಕೃಷ್ಣ ನೋಡ್ತಾ ಇದ್ದಾನೆ, ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು. ಅಂಥದ್ದು ಬೈದು ಸಾಯ್ತಾನಲ್ಲ, ಎಂಥ ಪಾಪಿಷ್ಟವನು. ಅದೇ ವಾಲಿ ರಾಮದೇವ್ ಹೊಡೆದು ಬಿಡ್ತಾರೆ, ದಪ್ಪ ಅಂತ ಬಿದ್ದು ಬಿಡ್ತಾನೆ. ಆಗ ರಾಮದೇವ್ ಹತ್ರ ಬರ್ತಾರೆ, ಬಾಯಿ ಬಂದ ಬೈತಾನೆ ವಾಲಿ ಫಸ್ಟ್, ನೀನೋ ತಿಳ್ಕೊಂಡಿದ್ದೆ ರಾಮ, ನಾನು ಹೊಡೆದು ಬಿಟ್ಟೆ, ನೀನೀಗ ಮರಿ ನಿಂತ್ಕೊಂಡು ಹೊಡೆದು ಬಿಟ್ಟಿ. ಆಗ ಬಾಯಿ ಬಂದ ಬೈದು ಹಾಕ್ಬಿಡ್ತಾನೆ, ಸುಮ್ಮನೆ ಇರ್ತಾನೆ ರಾಮ. ಆಮೇಲೆ ಮಾತಾಡ್ತಾನೆ ರಾಮ, ನೋಡು ಕೃಷ್ಣನೇ ಮಾತಾಡೋ ಚಾನ್ಸೇ ಕೊಡೋದಿಲ್ಲ ದುರ್ಯೋಧನ, ನಾನು ಅವನ ಮಾತು ಯಾರ ಮಾತು ಕೇಳಬಾರ ತೀರ್ಮಾನ ಒಂದು. ಆದರೆ ವಾಲಿ ಹಾಗಲ್ಲ, ಆ ಏನ್ ಹೇಳ್ತೀರಿ ರಾಮ ಹೇಳು ಅಂತ ಕೇಳುತ್ತಾನೆ. ರಾಮದೇವ್ ಎಲ್ಲ ಎಕ್ಸ್ಪ್ಲೇನ್ ಮಾಡುತ್ತಾನೆ, ನಿನ್ನ ಯಾಕಕ್ಕೆ ಕೊಂದೆ ಅಂತೆಲ್ಲ ಹೇಳ್ತಾ ಬರ್ತಾನೆ, ಎಲ್ಲ ಕೇಳಿಸಿಕೊಡ್ತಾನೆ. ಅದೆಲ್ಲ ಏನಂತ ಈಗ ಬೇಡ, ರಾಮಾಯಣ ಅದೆಲ್ಲ ಕೂಡ ಈಗ ಬೇಗ, ರಾಮಾಯಣ ಆಗ್ತದೆ ಹೊರತು ಮತ್ತೊಂದಾಗೋದಿಲ್ಲ, ಎಲ್ಲ ಕೇಳಿಸ್ಕೊಂಡ್ಬಿಡ್ತಾನೆ. ಆ ಹೇಳ್ತಾನೆ ರಾಮ, ಹೌದು ನನ್ನ ತಪ್ಪು ನನಗೆ ಗೊತ್ತೇ ಆಗಿದ್ದಿಲ್ಲ, ಎಂಥ ತಪ್ಪು ಮಾಡಿದೆ ನಾನು, ದಯವಿಟ್ಟು ನನಗೆ ಕ್ಷಮಿಸಿಬಿಡು. ನಂದು ಒಂದೇ ಪ್ರಶ್ನೆ, ನನ್ನ ತಪ್ಪಿಗೆ ನೀನು ಈಗ ನನ್ನ ಕೊಂದೆಯಲ್ಲ, ನನ್ನ ತಪ್ಪು ಹೋಯ್ತಾ, ನನ್ನ ಶುದ್ಧನಾದನ, ನನ್ನ ಪಾಪ ಹೋಯ್ತಾ, ನೋಡಿ ಎಷ್ಟು ಪೂರ್ತಿ ಬದಲಾಗಿಬಿಟ್ಟಿದ್ದಾನೆ ಪೂರ್ತಿ. ರಾಮನನ್ನ ಬೈದವನು ರಾಮನನ್ನು ಹೊಗಳುತ್ತಾನೆ, ರಾಮ ನನ್ನ ತಪ್ಪನ್ನು ಮನ್ನಿಸಿ ನನಗೆ ಇಷ್ಟೆಲ್ಲ ವಿವೇಕವನ್ನು ಹೇಳಿ ಸರಿಯಾದ ದಾರಿ ತೋರಿಸ್ತಾ ಇದ್ದಿ, ನನ್ನ ಪರಮ ಭಾಗ್ಯ ಇದು. ಆಗ ರಾಮದೇವರು ಕೇಳುತ್ತಾರೆ, ವಾಲಿ ನಾನು ಹೇಳುವ ಉತ್ತರ ಒಪ್ಪಿಗೆ ಆಯ್ತಾ ನಿನಗೆ? ನೋಡು ನಿನ್ ಗೋಪಿಯಾಗದೆ ಹೋದರೆ ಒಂದು ಕೆಲಸ ಮಾಡು, ನಿನ್ನ ಮತ್ತೆ ಬದುಕಿಸ್ಬಿಡ್ತೇನೆ ಅಂತ ಹೇಳ್ತಾರೆ. ನೀನು ಹೊಡೆದಿದ್ದಾನಲ್ಲ ಬದುಕಿಸ್ಬಿಡ್ತೇನೆ. ಈ ಮಾತು ಹೇಳ್ಬೇಕಾ ರಾಮ ಯಾರು ಅಂತ ಗೊತ್ತಾಗುತ್ತೆ ನೋಡಿ. ತಾನು ಹೊಡೆದ ನಾನು ಬದುಕುವ ಶಕ್ತಿ ಯಾರಿಗಿದೆ ಈಗ? ಸಾಕ್ಷಾತ್ ರಾಮ ನಿನ್ನ ಮತ್ತೆ ಬದುಕಿಸ್ಬಿಡ್ತೇನೆ ಆಯ್ತೋ ಇಲ್ಲೋ. ರಾಮ ಅಂದ್ರೆ ಸಾಕ್ಷಾತ್ ಪರಬ್ರಹ್ಮಾತ, ಸಾಕ್ಷಾತ್ ನಾರಾಯಣ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರ ನಾಮ ತತ್ತುಲ್ಯಂ ರಾಮನಾಮ ವರಾನನೆ. ತಕ್ಷಣ ವಾಲಿ ಹೇಳ್ತಾನೆ, ಎಂತ ಮಾತಾಡ್ತಾನೆ ರಾಮ, ನಾನು ಬದುಕಲಿಕ್ಕೆ ಇಷ್ಟಪಡೋದಿಲ್ಲ, ಸಾಯ್ಲಕ್ಕೆ ಇಷ್ಟಪಡ್ತೇನೆ, ಯಾತಕ್ಕೆ ಅಂತ ಕೇಳ್ತಾನೆ. ರಾಮ ನಿನ್ನ ಹೆಸರು ಹೇಳಿ ಸತ್ರನೇ ಪುಣ್ಯ ಅಂತ ಹೇಳ್ತಾರೆ. ನಿನ್ನ ನೋಡಿ ಸಾಯೋ ಭಾಗ್ಯ ಬಂದಿರಬೇಕಾದ್ರೆ ಅದನ್ನ ನಾನು ಕಳ್ಕೊಳ್ಳೋದಿಲ್ಲ ನೋಡಿ. ಜನತ ದುರ್ಯೋಧನ ಅಂತ ವಾಲಿ, ಸಾಯ್ಬೇಕಾದ್ರೆ ದುರ್ಯೋಧನ ಎದುರಿಗೆ ಕೃಷ್ಣ, ಸಾಯ್ಬೇಕಾದ್ರೆ ವಾಲಿ ಎದುರಿಗೆ ರಾಮ. ಆಗ ರಾಮನ ಅರ್ಥ ಮಾಡಿಕೊಂಡು ರಾಮನ ತಲೆಯ ಮೇಲೆ ತಲೆಯಿಟ್ಟು ಸಾಯ್ತಕ್ಕಂಥ ವಾಲಿ ಎಷ್ಟು ಮೇಲೆ ಬರ್ತಾನೆ, ಅದೇ ದುರ್ಯೋಧನ ಕೃಷ್ಣನ ಆಗ ದೈವ ಸಾಯ್ತಾನೆ. ಎಂಥ ಪಾಪಿ ಇರುತ್ತೆ. ಇಬ್ಬರಿಗೂ ಸೇಮ್ ಅವಕಾಶ ಸಿಕ್ತು, ಇಬ್ಬರಿಗೂ ಅವಕಾಶ ಕೊಟ್ಟಿದ್ದ ಅಂಥದ್ದೇನೆ. ಆದರೆ ವಾಲಿ ಉಪಯೋಗ ಮಾಡಿಕೊಂಡ, ಆದರೆ ದುರ್ಯೋಧನ ಉಪಯೋಗನೇ ಮಾಡಿಕೊಳ್ಳಿಲ್ಲ. ಹಿಂದೆ ಹೇಳಿದೆ ಎಲ್ಲ, ಅದೇ ಮಿನಿಸ್ಟ್ರು, ಅದೇ ಕಾಲೇಜು, ಅದೇ ಕ್ವಶನ್ ಪೇಪರು, ಎಲ್ಲ ಅದೇನೆ. ಆದರೆ ಇವನು ಪಾಸು, ಅವನು ಫೇಲು. ಯಾತಕ್ಕೆ? ಇವನು ಉಪಯೋಗ ಮಾಡಿಕೊಂಡ ಪಾಸ್ ಆದ, ಭಾರಿ ಮೇಲೆ ಹೋಗಿಬಿಟ್ಟ. ಅವನು ಫೇಲ್ ಆದ, ಭಿಕ್ಷೆ ಬೇಳಕ್ಕೆ ಶುರು ಮಾಡ. ಎಷ್ಟು ವ್ಯತ್ಯಾಸ ಇದೆ. ದೇವರು ಇಬ್ಬರಿಗೂ ಒಂದೇ ಅವಕಾಶ ಕೊಟ್ಟಿದ್ದಕ್ಕೆ ವಾಲಿ ಹಾಗೆ ಪ್ರಯೋಜನ ಮಾಡಿಕೊಂಡ. ಅವನಿಗೇನಾಯ್ತು ಅದರಿಂದ ಅಂತ ಪ್ರಶ್ನೆ. ರಾಮದೇವರ ತಡೆಯ ಮೇಲೆ ತಲೆಯಿಟ್ಟು ಸತ್ನಲ್ಲ ವಾಲಿ, ಏನು ಸಾಧನೆ ಮಾಡಿದ ಅಂತ ಕೇಳಿದರೆ ಅದರ ಫಲ ಸಾಕ್ಷಾತ್ ಅರ್ಜುನನಾಗಿ ಹುಟ್ಟಿದ. ಎಲ್ಲಿ ಬಂತು ಲೆಕ್ಕ ಹಾಕಿ? ಅರ್ಜುನ ಹುಟ್ಟಿದ್ದು ಏನಾಯ್ತು ಅಂತ ಕೇಳಿದರೆ ಗೀತೆ ಕೇಳ್ತಾನೆ. ಇದು ಆಶ್ಚರ್ಯ ಅಂದರೆ ವಾಲಿಯ ಕಥೆ ಯಾತಕ್ಕೆ ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಉತ್ತರ ಅದೇ. ಅರ್ಜುನ ಇವತ್ತೇನು ಕೇಳ್ತಾ ಇದ್ದಾನೆ ಗೀತೆ, ಆ ಗೀತೆ ಕೇಳಿದ ವ್ಯಕ್ತಿ ಹಿಂದೆ ವಾಲಿಯಾದವನು. ಇವತ್ತು ಕೃಷ್ಣನಿಂದ ಬದುಕ್ತಾ ಇದ್ದಾನೆ, ರಾಮನಿಂದ ಸತ್ತಿದ್ದವನು. ರಾಮ ಡೈರೆಕ್ಟ್ ಬಾಣ ಹೊಡೆದಿದ್ದ, ನೋಡು ಹೊಡೆದಿದ್ದೇನೆ ಅಂತ ಹೇಳಿಬಿಟ್ಟು. ಅಂತ ವ್ಯಕ್ತಿ ಇವತ್ತಿನ ದಿವಸ ಅರ್ಜುನನಾಗಿ ಕೃಷ್ಣ ಗೀತೆ ಕೇಳ್ತಾನೆ ಅಂತ ಹೇಳಿದ್ರೆ ಏನು ಆಶ್ಚರ್ಯ ಇದು? ಎಂಥ ಚೇಂಜ್ ಇದು? ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ಕೃಷ್ಣ ರಾಮನ ನೋಡ್ತಾ ನೋಡ್ತಾ ಪ್ರಾಣ ಬಿಟ್ಟನಲ್ಲ, ಆ ಭಾಗ್ಯ ಎಷ್ಟು ಮೇಲೆ ಕೆಚ್ಚಿಬಿಟ್ಟಿದ್ದೆ ಅವನನ್ನು. ಅಂತ್ಯಕಾಲದ ಸ್ಮೃತಿ ವಾಲಿಯನ್ನ ಭಾರಿ ಮೇಲಕ್ಕೆ ಹಾಕಿಬಿಡುತ್ತೆ. ಆತನ ಹೆಸರು ಈಗ ನೋಡಿ, ವಾಲಿ ಹೆಸರು ಹೇಳಿದರೆ ಮರ್ಯಾದೆ ಇರಲಿಲ್ಲ, ಅರ್ಜುನ ಹೆಸರು ಹೇಳಿಬಿಟ್ರೆ ಎತ್ರ ಪಾರ್ಥೋ ಧನುರ್ಧರ ಜಯ ಬರಬೇಕು. ಅಲ್ಲಿ ವಾಲಿಗೇ ಜಯ ಬರಲಿಲ್ಲ, ಅರ್ಜುನ ಹೆಸರು ಹೇಳಿದ್ರೆ ಜಯ ಬರಬೇಕು. ಎಂಥ ಒಂದು ಬದಲಾವಣೆ ಇದು! ಇದಕ್ಕೆಲ್ಲ ಏನು ಕಾರಣ? ಅಂತ್ಯಕಾಲದಲ್ಲಿ ಆತ ತಿದ್ದುಕೊಂಡ ತಪ್ಪು. ಯಾವುದನ್ನ ತಿಳಿಬೇಕು, ಯಾವುದನ್ನ ತಿಳಿಬಾರದು, ಯಾವುದು ಧರ್ಮ ಯಾವುದು ಅಧರ್ಮ, ಅದರ ಪರಿಜ್ಞಾನ ಮನುಷ್ಯನನ್ನ ಯಾವ ಮಟ್ಟಕ್ಕೆ ಏರಿಸುತ್ತೆ ಅಂತ ಹೇಳೋದಕ್ಕೆ ತೀರ ಸ್ಪಷ್ಟ ದೃಷ್ಟಾಂತ ಇದು. ದುರ್ಯೋಧನ ನೋಡಿ, ಅವನು ಮಾಡಿದ್ದೇನು? ತಾನೀಗ ಪಾಂಡವರ ಐಶ್ವರ್ಯವನ್ನು ಪಡಿಬೇಕು. ಪಾಂಡವರು ರಾಜಸೂಯಾಗಕ್ಕೋಸ್ಕರವಾಗಿ ಅಪಾರ ಸಂಪತ್ತನ್ನು ತಂದಿದ್ದಾರೆ. ವಿಶ್ವ ದಾಖಲೆಯ ಸಂಪತ್ತು ಪಾಂಡವರ ಸಂಪತ್ತು. ಇಡೀ ವಿಶ್ವವನ್ನ ಗೆದ್ದು ಸಂಪತ್ತಿನ ಸೂರೆ ಮಾಡಿದ್ದಾರೆ. ಅಂತ ಪಾಂಡವರು ಅತ್ಯಂತ ವೈಭವದಿಂದ ಯಜ್ಞವನ್ನು ಮಾಡಿ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿ ಎಲ್ಲವನ್ನೂ ಸದ್ವಿನಿಯೋಗ ಮಾಡಿಬಿಡುತ್ತಾರೆ. ಎಷ್ಟು ತಂದಿರ್ತಾರೋ ಅಷ್ಟನ್ನು ವಿನಿಯೋಗ ಮಾಡಿಬಿಡುತ್ತಾರೆ. ದುರ್ಯೋಧನ ಎಲ್ಲ ನೋಡಿದ ಇದನ್ನ, ಅದು ಬುದ್ಧಿ ಒಳ್ಳಕ್ಕೆ ಶುರುವಾಯಿತು. ಏನಂತ, ಓಹೋ ಇಂಥ ಪಾಂಡವರ ಸಂಪತ್ತನ್ನು ನಾನು ಹೊಡಿಬೇಕು, ಯೋಚನೆ ಮಾಡಿ. ಈ ಸಂಪತ್ತನ್ನು ಯಾರೋ ಸಂಬಳ ತಗೊಂಡು ಬರ್ತಿದ್ದಾನೆ, 10,000 ರೂಪಾಯಿ ನೋಡಿಬಿಟ್ಟ. ಅವನು ಕಷ್ಟಪಟ್ಟು ಒಂದು ತಿಂಗಳು ಸಂಪಾದನೆ ಮಾಡಿದ್ದಾನೆ, ಇವನು ಪ್ಯಾಕೆಟ್ ಕತ್ತರಿ ಸಾಗಲೇ ಆರಿಸ್ಬೇಕು. ಅವನು ಎಂಥ ಕುತಂತ್ರ ಇದು ಒಂದು. ಈ ಕಳ್ಳತನ ಸುಳ್ಳತನಗಳಿಗೆ ದುರ್ಯೋಧನಂಥವರೇ ಮೂಲ. ಇದನ್ನು ನಾನು ಪಡಿಬೇಕು, ಏನು ದಾರಿ ಇದಕ್ಕೆ? ಯೋಚನೆ ಮಾಡಿದ, ಸರಿ ಸೆಕೆಂಡ್ ಕನ್ಸಲ್ಟ್ ಮಾಡಿದ, ಸಿಕ್ಕಿದ್ದೇನು ಉತ್ತರ ಅದಕ್ಕೆ? ಓ, ಜೂಜಾಟದಿಂದ ಪಡೆದು ಬಿಟ್ರೆ ಆಯಿತು. ಜೂಜಾಟದಿಂದ ಅಷ್ಟು ಸಂಪತ್ತನ್ನು ಪಡೆಯಬೇಕು. ಜೂಜನ್ ಏನ್ ತಿಳ್ಕೊಂಡ? ಪರಮ ಅಧರ್ಮ ಅದು, ಅದನ್ನು ಪರಮಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಅಧರ್ಮಂ ಧರ್ಮ ಇತಿ ಯಾ ಮನ್ಯತೆ ತಮಸ ಆವೃತ. ಇದಕ್ಕೆಲ್ಲ ಏನು ಕಾರಣ? ತಮಸ ಆವೃತ, ಅಜ್ಞಾನ ಮುಚ್ಚಿಬಿಟ್ಟಿದೆ ಅವರ ವಿಚಾರ ಶಕ್ತಿಯನ್ನ, ಅಜ್ಞಾನ ಬ್ಲಾಕ್ ಮಾಡಿ ಹಾಕಿಬಿಟ್ಟಿದೆ. ಅದರ ದುಷ್ಪರಿಣಾಮ ದುರ್ಯೋಧನನಿಗೆ ಜೂಜು ಧರ್ಮದಂತೆ ಕಾಣಿಸ್ತಾ ಇದೆ. ಅದರ ಫಲಿತಾಂಶ ಮುಂದಾಗಿದ್ದೇನು? ಧರ್ಮ ಅಂತ ತಿಳ್ಕೊಂಡು ಮಾಡಲಿಕ್ಕೆ ಹೊರಟ, ಆದರೆ ಮುಂದೆ ಅವನ ಜೀವನ ಪೂರ್ತಿ ಸರ್ವನಾಶಕ್ಕೆ ನಾಂದಿ ಹಾಡಿಕೊಂಡ. ಅಧರ್ಮವನ್ನು ಧರ್ಮ ಅಂತ ತಿಳ್ಕೊಂಡ, ಏನೋ ಪಾಪ ಅವನ ಪಾಡಿ, ಅವನು ಇವನ್ ಪಾಡಿ, ಇವನು ಯಾಕನ್ನಬಾರದು. ನಮ್ಮ ಇದನ್ನ ಭಾರಿ ಬುದ್ಧಿವಂತರು. ಇವನೇನೋ ಸಂಧಾನ ಹಾಕೊಂಡು ಇವನ್ ಮಾಡ್ತಾನೆ, ಅವನ ಕ್ಲಬ್ಗೆ ಅವನು ಹೋಗ್ತಾನೆ, ಇವನ್ ಟೆಸ್ಟ್ ಇವನಿಗೆ, ಅವನ ಟೆಸ್ಟ್ ಅವನಿಗೆ, ಯಾಕನ್ನಬಾರದು. ಇವನ್ ದಾರಿ ಅಂದ್ರೆ ಅವನ ದಾರಿ ಯಾಕನ್ನಬಾರದು. ಆ ಪರೀಕ್ಷೆಯಲ್ಲಿ ಎಂದು ಹೇಗಿದ್ರೆ ಅವನು ಬಾರದು ಪಾಪ ಆದ, ಅವನ್ ಬಾರದು ಫೇಲ್ ಆದ, ಇವನ್ ದೇವನಿಗೆನಾ? ಅವನ್ ಎಷ್ಟು ಮೇಲೆ ಹೋಗ್ತಾನೆ, ಎಷ್ಟು ಕೆಳಗೆ ಹೋಗ್ತಾನೆ ಅವನು? ಅವ್ರ ದಾರಿ ಅವರಿಗೆ, ಇವ್ರ ದಾರಿ ಅಂತ ಹೇಳಕ್ ಬರೋದಿಲ್ಲ. ಇಬ್ಬರಿಗೂ ಸರಿಯಾದ ದಾರಿ ಆಗಿದ್ದರೆ ಇಬ್ಬರು ಒಳ್ಳೆಯವರಾಗಿದ್ರು. ಇಬ್ಬರು ಒಳ್ಳೆ ಗುರಿ ಸಿಗಬೇಕಾಗಿತ್ತು, ಗುರಿ ಸಿಗ್ತಾ ಇಲ್ಲ. ಅವನು ಮಾಡಿದ ಸಾಧನೆಗೆ ಉನ್ನತಿ ಬಂತು, ಇವನು ಮಾಡಿದಂತಹ ತಪ್ಪಿಗೆ ಅವನತಿ ಬಂತು. ಅಂದಮೇಲೆ ಎರಡು ಒಂದೇ ಅಂತ ಹೇಳಬಾರದು. ನಮ್ಮ ಜನ ದಾರಿ ತಪ್ಪಿಸಿಬಿಡ್ತಾರೆ, ನಿಧಾನ ದಾರಿ, ನಿಮ್ಮ ಟೇಸ್ಟ್ ನಿಮಗೆ, ನಮ್ಮ ಟೇಸ್ಟ್ ನಮಗೆ ಅಂತ ಹೇಳಿದರೆ ಇದು ಯಾವಾಗ ಸರಿ ಇದು? ಎಲ್ಲವೂ ಒಳ್ಳೇದಾಗಿದ್ದಾಗ ಅವ್ರು ಟೇಸ್ಟ್ ಆಗಿದೆ, ಇವ್ರು ಟೇಸ್ಟ್ ಇವ್ರಿ. ಒಳ್ಳೆ ಮೈದಾನ ಮಾಡಿದ್ದ ಮೈಸೂರು ಪಾಕು ಜಿಲ್ಲೆ ಇದ್ರಿ ಕಾಶಿ ಎಲ್ಲ ಮಾಡಿದ್ದಾರೆ. ಯಾರಿಗೆ ಆಗ್ಬೇಕು ಆಶೆ ಹೊಡೆದ್ರೆ ತಪ್ಪಲ್ಲ, ಯಾಕೆ ಎಲ್ಲ ಒಳ್ಳೆಯವಾದ್ರಿಂದ ಎಲ್ಲ ಒಳ್ಳೆಯ. ಒಂದು ಫಾರಿಡಾಲು ಹಾಲು ಯಾವ್ದು ಕೊಡಲಿ ಅಂತ ಕೇಳಿದ್ರೆ, ಏ ನಮ್ಮ ಟೇಸ್ಟ್ ಫಾರಿಡಾಲು ಅಂತ ಕೇಳಿದ್ರೆ ಹೋಗ್ತಾ ಒಂದು ಟೇಸ್ಟೇ ಇರೋದಿಲ್ಲ. ಅದೇ ಯೋಚನೆ ಮಾಡಬೇಕು. ಈ ಚಾಯ್ಸ್ ಎಂಬುದು ಯಾವಾಗ ಒಳ್ಳೇದ್ರ ಮಧ್ಯೆ ಚಾಯ್ಸೇ ಹೊರತು ಕೆಟ್ಟದ್ದಕ್ಕೂ ಒಳ್ಳೇದು ಬಂದಾಗ ಚಾಯ್ಸ್ ಕ್ವಶನ್ ಇಲ್ಲ. ಕೆಟ್ಟದನ್ನು ಬಿಡಬೇಕು, ಒಳ್ಳೇದನ್ನು ತಗೋಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಅದು ಪಾಸ್ ಆಗ್ತೇವೆ ಫೇಲ್ ಆಗ್ತೇವೆ ಅಂದ್ರೆ ಅವು ಪಾಸೇ ಆಗಬೇಕು. ಅಲ್ಲಿ ಮಾರ್ಕ್ ಎಷ್ಟು ಅಂದ್ರೆ ಅವರ ಸಾಧನೆ ಡಿಪೆಂಡ್ ಆಗಬಹುದೇ ಹೊರತು ಫೇಲ್ ಆಗ್ಲಿಕ್ಕೆ ಇಷ್ಟಪಡಲೇಬಾರ್ದು. ಇವತ್ತು ವಿಚಾರವಾದಿಗಳನ್ನೋ ಜನ ಈ ಮೋಹಕವಾದ ಮಾತಿನಿಂದ ದಾರಿ ತಪ್ಪಿಸ್ತಾರೆ. ನಿಜವಾದ ಅರ್ಥದಲ್ಲಿ ಒಳ್ಳೆಯವನಾಗೋ ತಾನಂತೂ ಒಳ್ಳೆಯವನಾಗಿಲ್ಲ, ಹಾಳಾಗಿ ಹೋಗ್ಲಿ. ಒಳ್ಳೆಯವರಾಗತಕ್ಕಂಥವ್ರು ತಪ್ಪುದಾರಿಗೆ ಎಳೆದು ಬಿಡ್ತಾರೆ. ನಮ್ಮಂತೆ ನೀವು ಬದುಕಿ ಅನ್ನೋ ಒಂದು ಪ್ರಚೋದನೆ ಕೊಡ್ತಾರೆ, ಇವರು ಮೋಸ ಹೋಗಿಬಿಡ್ತಾರೆ. ಇದು ದುರಂತ ಇದು. ಆ ದೃಷ್ಟಿಯಿಂದ ಅಧರ್ಮವನ್ನು ಧರ್ಮ ಅಂತನೋ ಧರ್ಮವನ್ನು ಅಧರ್ಮ ಅಂತ ತಿಳಿತಕ್ಕಂಥ ಬುದ್ಧಿ ಭಾರಿ ಕೆಟ್ಟ ಬುದ್ಧಿ ಅದು. ಎಂದು ಅದು ಕೊಳಗಾಗಬಾರದು. ಅವರಿವರು ಯಾತಕ್ಕೆ? ಅರ್ಜುನ ನೋಡಿ, ಈಗ ಅರ್ಜುನ ಏನ್ ಮಾಡ್ತಾ ಇದ್ದಾನೆ? ಕೃಷ್ಣ, ನಾನು ಇವ್ರು ಯುದ್ಧ ಮಾಡೋದಿಲ್ಲ ಅಂತ ಹೇಳುತ್ತಾನೆ. ತಮಾಷೆ ಯುದ್ಧ ಮಾಡಲೇಬೇಕಿದನ, ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳುತ್ತಾನೆ. ಈ ಬುದ್ಧಿ ಏನಾಗಿದೆ ಅವನಿಗೀಗ? ತಾಮಸ ಬುದ್ಧಿ ಬಂದಿದೆ. ಸ್ವಲ್ಪ ಯೋಚನೆ ಮಾಡಬೇಕು. ಹೌದು, ದುರ್ಯೋಧನ ಅರ್ಜುನ ಏನು ವ್ಯತ್ಯಾಸ ಅಂತ ಪ್ರಶ್ನೆ ಬಂತು. ದುರ್ಯೋಧನನಿಗೂ ಬಂತು. ಈಗ ತಪ್ಪನ್ನ ಸರಿ ಅಂತ ಇಬ್ಬರು ತಿಳ್ಕೊಂಡ್ರು. ಜೂಜಾಟ ತಪ್ಪು, ಅದನ್ನು ಆಡ್ತೇನೆ ಅಂತ ಹೇಳಿ ದುರ್ಯೋಧನ ಹೊರಟ. ಯುದ್ಧ ಸರಿ, ಅದನ್ನು ಬಿಡುತ್ತೇನೆ ಅಂತ ಅರ್ಜುನ ಹೊರಟ. ಇಬ್ಬರು ತಪ್ಪು ಮಾಡಿದಾರಲ್ಲ ಅಂತ ಪ್ರಶ್ನೆ ಇತ್ತು. ನಿಜ, ಈ ಕಾಲಕ್ಕೆ ಇಬ್ಬರದ್ದು ತಾಮಸ ಬುದ್ಧಿನ ಸಂಶಯನೇ ಇಲ್ಲ. ಆದರೆ ದುರ್ಯೋಧನನ ಬುದ್ಧಿ ಯಾವಾಗಲೂ ಹಾಗೆ ಇದ್ದಿತ್ತು. ಅರ್ಜುನನ ಬುದ್ಧಿ ಹಾಗಲ್ಲ, ಹಾಗಿದೆ. ಕೃಷ್ಣ ಹೇಳ್ತಿರ್ಲಿಕ್ಕೆ ಹೋಗ್ಬಿಡುತ್ತೆ, ಇದು ತಪ್ಪಲ್ಲ. ಸೊ ಅರ್ಥ ಮಾಡಿಕೊಂಡ್ರೆ ಅರ್ಜುನನ ಇಲ್ಲ ವ್ಯತ್ಯಾಸ ಇತ್ತು. ಒಳ್ಳೆಯವರು ತಪ್ಪು ಮಾಡ್ತಾರೆ, ಕೆಟ್ಟವರು ತಪ್ಪು ಮಾಡ್ತಾರೆ. ಕೆಟ್ಟವರು ತಪ್ಪು ಮಾಡ್ತಾನೇ ಹೋಗ್ತಾರೆ, ಒಳ್ಳೆಯವನು ಹಾಗಲ್ಲ. ತಿದ್ಕೊಳ್ಳೋ ಪ್ರಸಂಗ ಮತ್ತಷ್ಟು ತಿದ್ಕೊಂಡ್ಬಿಡ್ತಾನೆ. ಆದ್ದರಿಂದ ನಾವು ಒಂದು ತಪ್ಪಿನೊಂದು ವ್ಯಕ್ತಿಯನ್ನು ತೀರ್ಮಾನ ಮಾಡಬಾರದು. ಆದರೆ ತಪ್ಪನ್ನು ಪರ್ಸಿಸ್ಟೆಂಟ್ ಆಗಿ ಮಾಡ್ತಾನಲ್ಲ, ಅದು ತಪ್ಪು ಅಪರಾಧವಾಗುತ್ತೆ. ಯೋಚನೆ ಮಾಡಿದರೆ ನಿಜವಾದ ಅರ್ಥ ಎಷ್ಟೋ ಸತ್ತು ಭಾರಿ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ಗಳು ಸೊನ್ನೆಗೆ ಔಟ್ ಆಗಿಬಿಡ್ತಾರೆ. ಆದರೆ ಮುಂದೆ ಸತ್ತೆ ಇನ್ನೊಬ್ಬರು 20 ಹೊಡೆದ್ಬಿಟ್ಟು ಇವನ್ನೇ ತಗೊಂಡಿರ್ತಾರೆ. ಯಾಕೆ? ಅವ್ರು ಯಾವಾಗಲೂ 20 ಹತ್ರದಲ್ಲಿ ಹೋಗೋದೇ ಇಲ್ಲ. ಇವನು ಹೋಗಿ ವೇಸ್ಟ್ ಬೇಕಾದ್ರೆ ಹೋಗಬಲ್ಲ. ಆಗ ಹೇಳುತ್ತೆ, ಒಂದೆರಡು ಫೇಲಾಗಿದ್ದನ್ನು ಮರೆತು ಬಿಟ್ಟು ನಾವು ಒಳ್ಳೆಯದನ್ನು ಹೇಗೆ ಕೊಂಡಾಡ್ತೇವಲ್ಲ, ಆ ಥರ ಅರ್ಜುನಾದಿಗಳೆಲ್ಲ ಕೂಡ ದುರ್ಯೋಧನಾದಿಗಳು ಹಾಗಲ್ಲ. ಯಾವಾಗಲೂ ಕ್ರಿಕೆಟ್ ಆಗಿದ್ದವರು. ಒಮ್ಮೊಮ್ಮೆ ಕ್ರಿಕೆಟ್ ಆಗೋದಕ್ಕೆ ಸನ್ನಿವೇಶ ಕಾರಣ ಆಗಿರಬಹುದು. ಯಾವಾಗಲೂ ಕ್ರಿಕೆಟ್ ಆದರೆ ಸನ್ನಿವೇಶ ಅಲ್ಲ, ಅದು ನೇಚರ್ ಅಂತ ಅರ್ಥ. ನೇಚರ್ ಮಾವಿನಣ್ಣು ಹುಳಿಯಾಗಿದೆ, ಯಾಕೆ? ಇನ್ನೂ ಪೂರ್ತಿ ಆಗಿರಲಿಲ್ಲ, ಅದಕ್ಕೆ ಹುಳಿಯಾಗಿದೆ. ಬೇ ಹುಳಿಯಾಗಿದೆ, ಅದು ಸ್ವಲ್ಪ ಹಣ್ಣಾದರೆ ಇನ್ನೂ ಹುಳಿಯಾಗುತ್ತೆ. ಏನು ಯೋಚನೆ ಇಲ್ಲ, ಇನ್ನೂ ಕಹಿನೇ ಹೊರತು ಬೇರೆ ಅಲ್ಲ. ಅದು ನ್ಯಾಚುರಲಿ ಆಗಿದೆ, ಇದು ಪಕ್ವವಾಗಿಲ್ಲ ಅಂತ ಆಗಿದೆ ಅಷ್ಟೇ. ಈ ಮಾತು ಅರ್ಥ ಮಾಡಿಕೊಂಡು ಜೀವ ತ್ರೈವಿಧ್ಯ ಅಂದ್ರೆ ಇದೆ. ಸ್ವರೂಪತಃ ದುಷ್ಟ ಬೇರೆ, ಸನ್ನಿವೇಶದಿಂದ ದುಷ್ಟರಾಗೋನು ಬೇರೆ. ಅರ್ಜುನನಿಗೆ ಆ ಯುದ್ಧದ ಅವಿಚಿತ್ತ ಪರಿಸ್ಥಿತಿಯೊಳಗೆ ಅಕಸ್ಮಾತ್ ಬಂದ ಅಜ್ಞಾನದಿಂದಾಗಿ ಅಧರ್ಮವನ್ನ ಧರ್ಮ ಅಂತ ದುರ್ಯೋಧನ ತಿಳಿದ ಹಾಗೆ, ಇಲ್ಲಿ ಧರ್ಮವನ್ನು ಅಧರ್ಮ ಅಂತ ತಿಳಿಯ ತಪ್ಪು ಮಾಡಿಬಿಟ್ಟು ನಯೋತ್ಸೇಯಿತಿ ಗೋವಿಂದಂ ಉಕ್ತ್ವಾ ತುಷ್ಣೀಂ ಬಹೂವಃ, ನಾನು ಯುದ್ಧ ಮಾಡಲಾರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತು ಬಿಡ್ತಾನೆ. ಎಂಥ ಆಶ್ಚರ್ಯ ಇದು! ಈ ಅರ್ಜುನನಿಗೆ ಬಂದ ಆಪತ್ತನ್ನ ಕೃಷ್ಣ ಪರಿಹಾರ ಮಾಡಿದ. ಹೋಗಲಪ್ಪ, ದುರ್ಯೋಧನ ಹೇಳಿದ್ರೆ ಅವನು ತಿದ್ಕೋತಾ ಇದ್ದ ಅವನು ಅಂತ ಯಾರಾದ್ರೂ ಅನಿಸ್ಬಹುದು. ಅರ್ಜುನನಿಗೆ ಹೇಳಿದ, ದುರ್ಯೋಧನನಿಗೂ ಹೇಳಿದ, ಅದಕ್ಕೆ ಉದ್ಯೋಗ ಪ್ರಯೋಗ ಹೊರಟಿದ್ದ ಕೃಷ್ಣ. ಅದಕ್ಕೆ ದುರ್ಯೋಧನ ಸಭೆಯಲ್ಲಿ, ಇಲ್ಲಿ ಯುದ್ಧರಂಗದಲ್ಲಿ ಹೇಳ್ತಾನೆ, ಅಲ್ಲಿ ಸಭೆಯಲ್ಲಿ ಹೇಳ್ತಾನೆ, ಅಷ್ಟು ಜನಗಳ ಮುಂದೆ ಹೇಳ್ತಾನೆ. ದುರ್ಯೋಧನ ತಿಳ್ಕೊಂಡಿದ್ದೇನು? ಕೃಷ್ಣನ ಮಾತು ತಿಳ್ಕೊಳ್ಳಿಲ್ಲ ಅಲ್ಲ, ಸುಮ್ಮನೆ ಮಾತಾಡ್ತಾನೆ ಇರ್ತಾನೆ ಕೃಷ್ಣ, ನೀನು ಕಟ್ಟಾಕ್ಬಿಟ್ರೆ ವಾಸಿ ಅಂತ ತಿಳ್ಕೊಂಡ್ಬಿಡ್ತಾನೆ. ಆ ಥರ ಅದು ಎಂಥ ಪಾಪಿಷ್ಟ ಇರಬೇಕು ಲೆಕ್ಕಾಗಿ. ಉಪದೇಶ ಮಾಡಕ್ಕೆ ಬಂದ ಕೃಷ್ಣನನ್ನ ಕಟ್ಟಿ ಹಾಕಿ ಬಿಡಬೇಕು. ಈ ಫಸ್ಟ್ ಕಿಡ್ನಾಪ್ ಯೋಚನೆ ಮಾಡಿದ್ದ ಅವನೇನು? ಕಿಡ್ನಾಪ್ ಮಾಡಿದ್ರೆ ಹೇಗಿರ್ತದೆ ಬಂದವ್ರನ್ನ ಅಂತ ಹೇಳೋದಕ್ಕೆ ದುರ್ಯೋಧನ ದೊಡ್ಡ ದುಷ್ಟ ಅಂತ. ಅದು ಕೃಷ್ಣನ್ನೇ ಕಿಡ್ನಾಪ್ ಮಾಡೋದು, ಹಿಡಿದು ಬಿಡೋದು, ಪಾಂಡವರು ರಿಪೋರ್ಟ್ ಕಳಿಸೋದು, ನಿಮ್ ಕೃಷ್ಣ ನಮ್ಮ ಹತ್ರ ಇದ್ದಾನೆ, ನೀವು ರಾಜ್ಯ ಬೇಡ ಅಂದ್ರೆ ಕೃಷ್ಣನ್ ಬಿಡ್ತೇವೆ, ಇಲ್ಲದ ಕೃಷ್ಣನ್ ಬಿಡೋದಿಲ್ಲ. ಈ ತಂತ್ರ ಒಂದು, ಈ ಮಾತು ಬಾಯ್ಬಿಟ್ಟು ಹೇಳ್ತಾನೆ, ಈ ರೀತಿ ಮಾಡಿಬಿಡೋಣ ಅಂತ ಹೇಳ್ತಾನೆ. ಈ ದುರ್ಯೋಧನನ ದುಷ್ಟತನವನ್ನ ಅದು ಉಪದೇಶ ಮಾಡಕ್ಕೆ ಬಂದ ಕೃಷ್ಣನನ್ನ ಈ ರೀತಿ ಕಂಡ ಅವನಲ್ಲಿ ಅರ್ಜುನ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತಾಂ ಧರ್ಮ ಸಮ್ಮೂಢ ಚೇತಾಹ ಯಶ್ರೇಯಸ್ಯಾಂ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಹಿಮಾಂ ತ್ವಾಂ ಪ್ರಪನ್ನಂ. ಎಷ್ಟು ಬದಲಾವಣೆ ಇದೆ ಅರ್ಜುನನಲ್ಲಿ! ಇದೆಲ್ಲದನ್ನು ಗಮನಿಸಿದಾಗ ಬುದ್ಧಿ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಯ್ತಾ. ಅದರಿಂದ ಹುರಿ ಭಾರಿ ಬುದ್ಧಿವಂತ. ಎಂಥ ಬುದ್ಧಿವಂತ ಗೊತ್ತಾ? ನೋಡ್ ತನಕ ಪಿಕ್ಪಾಕ್ ಮಾಡಿಬಿಡ್ತಾನೆ. ಈ ಬುದ್ಧಿ ತಗೊಂಡು ಏನ್ ಮಾಡಿ? ಹುಡುಗಾಡ ಬುದ್ಧಿ ಏನು ಉಪಯೋಗ ಇಲ್ಲ ಅದರಿಂದ. ಹಾಗಲ್ಲ, ಹುಡುಗ ಒಂದ್ಸತ್ ಹೋದ್ರೆ ಜ್ಞಾಪಕ ಇಟ್ಕೊಂಡ್ಬಿಡ್ತಾನೆ, ಅದು ಭಾರಿ ಬುದ್ಧಿವಂತಿಕೆ. ಅಷ್ಟೇ ಅಲ್ಲ, ತಪ್ಪನ್ನು ಮಾಡೋದೇ ಇಲ್ಲ, ಏನ್ ಮಾಡಿದ್ರು ಒಳ್ಳೆ ದಾರಿ ಹುಡುಕ್ತಾನೆ. ಇದು ನಿಜವಾದ ಬುದ್ಧಿ. ಅದಕ್ಕೆ ಗಾಯತ್ರಿ ಮಂತ್ರದಲ್ಲಿ ನಾವೇನು ಧಿಯೋ ಯೋನ ಪ್ರಚೋದಯ ಪರಮಾತ್ಮ ಬುದ್ಧಿ ಪ್ರೇರೇಪಣೆ ಮಾಡಲಿ, ಬುದ್ಧಿ ಪ್ರೇರೇಪಣೆ ಜಾತಿ ಕೆಡುತ್ತೇವೆ ಅಂದ್ರೆ ಬುದ್ಧಿಯನ್ನ ಸದ್ಬುದ್ಧಿಯನ್ನಾಗಿ ಮಾಡಲಿ ಅಂತ ಅರ್ಥ. ಬುದ್ಧಿಯನ್ನ ಸದ್ಬುದ್ಧಿಯನ್ನಾಗಿ ಮಾಡಬೇಕೇ ಹೊರತು ಏನೂ ಆಗಬಾರದು. ತುಂಬಾ ಜನ ಗೊತ್ತಿರಬೇಕು, ದುಷ್ಟರು ಸಾಮಾನ್ಯವಾಗಿ ದಡ್ಡರಿರೋದಿಲ್ಲ. ಬುದ್ಧಿವಂತ ಒಳ್ಳೆಯವನು ಬುದ್ಧಿವಂತನಿರ್ತಾನೆ, ಸಾಮಾನ್ಯ ಭಾರಿ ದುಷ್ಟನು ಕೂಡ ಬುದ್ಧಿವಂತ ಇರ್ತಾನೆ. ಈ ಮಿಡ್ಲ್ ಕೈ ಯಾವಾಗಲೂ ಮಿಡ್ಲೇ ಉಂಟು. ಆದ್ರೆ ಇವನು ಮಾತ್ರ ಹಾಗಲ್ಲ, ಭಾರಿ ಒಳ್ಳೆಯವನು ಬುದ್ಧಿವಂತ, ಭಾರಿ ದುಷ್ಟನು ಬುದ್ಧಿವಂತ. ಒಳ್ಳೆಯವನ ಬುದ್ಧಿವಂತಿಕೆ ಆತ್ಮೋದ್ಧಾರಕ್ಕೆ, ಸಮಾಜೋದ್ಧಾರಕ್ಕೆ, ಕೆಟ್ಟವನ ಬುದ್ಧಿವಂತಕ್ಕೆ ಸ್ವಾರ್ಥಕ್ಕೆ, ಲೋಕನಾಶಕ್ಕೆ. ಅವರು ಸಾಮಾನ್ಯ ದಡ್ಡ ವೀರಪ್ಪನ ದಡ್ಡ ಅಂದ್ರೆ ಮುಗಿದ ಕತೆ. ಎಷ್ಟು 20-30 ವರ್ಷ ಸಿಗದ ಓಡಾಡ್ತಾನೆ ಅಂದ್ರೆ ದಡ್ಡನಿಗಾಗ ಕೆಲಸ ಅಲ್ಲ, ಭಾರಿ ಬುದ್ಧಿವಂತವನು. ಅದು ಕ್ರಿಕೆಟ್ ತಗೊಂಡು ಏನ್ ಮಾಡ್ತೀರಿ ಅದರಿಂದ? ಇವತ್ತು ದುಷ್ಟರಲ್ಲಿ ಅವರು ಬೀಗ ಹೊಡೆಯುವ ಸಾಮಾನ್ಯನ ಎಲ್ಲರ ಮನೆಯಾಗ ಹೇಳಬೇಕು ಎಂತ ದೀಕ್ಷೆ ಪಾಪ ಅವನಿಗೆ. ಹೋಗ್ಬೇಕು ಎಲ್ಲೋ ಮೇಲೆ ಮಾಡಿ ಹತ್ತಬೇಕು, ಪಡಿಬೇಕು, ಸಿಕ್ಕರು ಏನಾಗುತ್ತೆ ಅದನ್ನು ಯೋಚನೆ ಮಾಡಿರ್ತಾನೆ. ಇಷ್ಟೆಲ್ಲ ಮಾಡಿಕೊಂಡು ಒಳಗೋಗಿ ಬರ್ತಾನಲ್ಲ ನೋಡರಿ, ಭಾರಿ ಧೈರ್ಯ, ಭಾರಿ ಬುದ್ಧಿ, ಏನೇನೋ ಇರುತ್ತೆ ಅವರಿಗೆ ಎಲ್ಲ. ಯಾತಕ್ಕೆ ಇದು? ಇನ್ನೊಬ್ಬ ನಾಶ ಬಾಂಬ್ ಗಿಂಬ್ ಹಾಕ್ತಾರಲ್ಲ ದಡ್ರಾ, ಅವರು ಕರೆಕ್ಟ್ ಟೈಮಿಗೆ ಸಹ ಪ್ಲಾನ್ ಮಾಡಿರ್ತಾರೆ, ಬ್ಲಾಸ್ಟ್ ಮಾಡ್ತಾರೆ ಆ ಕಾಲಕ್ಕೆ ಮಾಡ್ತಾರಲ್ಲ, ಸಾಮಾನ್ಯ ಬುದ್ಧಿನ ಅದು. ಆದರೆ ಲೋಕನಾಶ ಹೇಗಾಗತ್ತೆ ಯೋಚನೆ ಮಾಡಬೇಕು. ನಮ್ಗೆ ಯಾತಕ್ಕೆ ಹೀಗೆ ಮಾಡ್ತಾನೆ ಬುದ್ಧಿವಂತ, ಯಾಕೆ ಹೀಗಿರ್ತಾನೆ? ಗೀತಾ ಒದ್ದೇ ಗೊತ್ತಾಗ್ತದೆ, ಬರೀ ಬುದ್ಧಿ ಸಾಲದು, ಅಸಾತ್ವಿಕವಾಗದೆ ಹೋದ್ರೆ ಬುದ್ಧಿ ಕೆಲಸಕ್ಕೆ ಬರೋದಿಲ್ಲ. ಈ ತಾಮಸ ಬುದ್ಧಿ ಅವನು ಅಧರ್ಮವನ್ನು ಧರ್ಮ ಅಂತ ತಿಳ್ಕೊಂಡಿದ್ದರ ಫಲ, ಬದುಕಬೇಕಾದವನು ಕೊಂಡು ಹಾಕಿಬಿಡ್ತಾನೆ, ಕೊಲ್ಲಬೇಕಾದವನು ಬದುಕಿಸ ಪ್ರಯತ್ನ ಪಡ್ತಾನೆ. ಆದ್ದರಿಂದ ಇದು ದುಷ್ಟರ ಇತಿಹಾಸ. ರಾವಣ ದಡ್ಡನಲ್ಲ, ದುರ್ಯೋಧನ ದಡ್ಡನಲ್ಲ, ಜರಾಸಂಧ ದಡ್ಡ ಅಲ್ಲ, ಅವರೆಲ್ಲ ಬುದ್ಧಿವಂತರೆ, ತಾಮಸ ಬುದ್ಧಿಯವರು. ಪರ್ವರ್ಟೆಡ್ ಅಂತೇವಲ್ಲ, ಇಂಟೆಲಿಜೆಂಟ್, ಭಾರಿ ಪರ್ವರ್ಟೆಡ್. ಆ ಥರ ಎಷ್ಟೋ ಜನ ಸಾತ್ವಿಕ ಬುದ್ಧಿಯವನು ದಡ್ಡನಾಗಿದ್ರೂ ಪರವಾಗಿಲ್ಲ, ಈ ತಾಮಸ ಬುದ್ಧಿಯ ಮನುಷ್ಯ ಬುದ್ಧಿವಂತನಾದಷ್ಟು ಭಾರಿ ಡೇಂಜರ್ ಇರೋದು ಅಂತ. ಆದ್ದರಿಂದ ಕಂಡವರಿಗೆ ಈ ಸದ್ವಿದ್ಯೆಯನ್ನು ಯಾಕೆ ಕೇಳಬಾರದು ಅಂತ ಹೇಳ್ತಾರೆ ಅಂದ್ರೆ, ಕಂಡವರಿಗೆ ಶಾಸ್ತ್ರ ಹೇಳೋದು ಒಂದೇ, ಸಿಕ್ಕವ್ರ ಕೈಯಲ್ಲಿ ಗನ್ ಕೊಡೋದು ಒಂದೇ. ಅವನೇನ್ ಮಾಡ್ತಾನೆ, ಗನ್ ಎಲ್ಲರೂ ಇಟ್ಕೋಬಹುದು ಅಂತ ಅಕಸ್ಮಾತ್ ಏನಾದ್ರು ಲೈಸೆನ್ಸ್ ಕೊಟ್ಟರೆ ಏನಾಗುತ್ತೆ ಗೊತ್ತೇನು? ಎಲ್ಲರೂ ಇವಾಗ ಇಟ್ಕೋಬಹುದು ಅಂತ ಹೇಳಿಬಿಡಿ, ಆ ಟಿಕೆಟ್ ಕೊಡಲಿಲ್ಲ ಕಂಡಕ್ಟರ್ ಊಟ ಮಾಡಿಬಿಡ್ತಾನೆ ತಕ್ಷಣನೇ. ಅವನು ಯಾರೋ ಮಾತು ಕೇಳಲಿಲ್ಲ, ಜಾಗ ಬಿಡಲಿಲ್ಲ, ಹೊರಗೆ ಬಿಡ್ತಾನೆ ಪಟ್ಟ ಅಂತ. ಯಾಕಂದ್ರೆ ಅದರಲ್ಲಿ ಗನ್ ಇದೆಯಲ್ಲ, ಸರ್ಕಾರ ಯಾತಕ್ಕೆ ಬ್ಯಾನ್ ಮಾಡಿದೆ ಅದನ್ನ? ನಮ್ಮ ಸಿಟ್ಟು ಬಂದಾಗ ಸ್ವಲ್ಪ ಹೊತ್ತು ಹುಡುಕೋ ಹೊತ್ತಿಗಾದ್ರೂ ಅವ್ನು ಬುದ್ಧಿ ಸರಿ ಹೋಗಲಿ ಅಂತ ಹೇಳಿಬಿಟ್ಟು ಕಲ್ಲುಗಲ್ಲಿ ಹುಡುಕೋ ಹೊತ್ತಿಗಾದ್ರೂ ಯೋಚನೆ ಮಾಡ್ತಾನೆ, ಭಯಾರ ಇಲ್ಲ ಆಗಲ್ಲ, ಬುದ್ಧಿ ಕೈಯಲ್ಲಿ ಕೈ ಕೊಟ್ಟು ಬಿಟ್ರೆ ಹಾಳಾಗಿ ಹೋಗ್ಬಿಡ್ತಾನೆ. ಅದಕ್ಕೆ ಸಾತ್ವಿಕ ಬುದ್ಧಿ ಎಷ್ಟು ಪೂಜ್ಯವೋ, ತಾಮಸ ಬುದ್ಧಿ ಅಷ್ಟೇ ಅಪೂಜ್ಯ. ಇನ್ನೆಲ್ಲ ಯೋಚನೆ ಮಾಡಿ ಬರೀ ಬುದ್ಧಿ ಕೊಡುವಂತ ಕೇಳಬಾರದು, ಸದ್ಬುದ್ಧಿಯನ್ನು ಕೊಡುವಂತಾನೆ ಕೇಳಬೇಕು. ಅದು ಗಾಯತ್ರಿ ಮಂತ್ರ ಅಲ್ಲ, ಹಾಗಿಲ್ಲೂ ಅಲ್ಲ, ಬರೀ ಬುದ್ಧಿ ಕೊಡ ಬುದ್ಧಿ ಕೊಡು ಅಂತ ಕೇಳ್ತಾರ ಅಂತ ಕೇಳಿದರೆ ಕರೆಕ್ಟ್. ಅದು ಯಾರನ್ನ ಕೇಳಬೇಕಾದ್ರೆ ಸಾತ್ವಿಕ ಬುದ್ಧಿ ಕೊಡು ಅಂತಾನೆ ಕೇಳಬೇಕು. ಅಟ್ಟತತ್ತ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳೋ ಪದ್ಧತಿ ಉಂಟು, ಬರೀ ಬುದ್ಧಿ ಕೊಡಲಿ ಅಂತ ಹೇಳೋದಿಲ್ಲ, ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳೋ ಪದ್ಧತಿ ಇದೆ. ಆಶೀರ್ವಾದ ಮಾಡಬೇಕಾದ್ರೆ ಒಳ್ಳೆ ಬುದ್ಧಿ ಕೊಡಿ ಅಂತ ಹೇಳೋ ಪದ್ಧತಿ ಉಂಟು. ದೇವರ ಹತ್ರ ಮಾತ್ರ ಬರೀ ಬುದ್ಧಿ ಕೊಡು ಅಂತ ಹೇಳಿದ್ರೆ ಸಾಕು, ಯಾಕಕ್ಕೆ ಗೊತ್ತೇನು? ದೇವರಲ್ಲಿ ದೋಷ ಇದ್ದಿರ್ತಾನೆ ಕೆಟ್ಟದ್ದು ಕೊಡ್ಲಿಕ್ಕೆ. ಅವನು ಅತ್ಯಂತ ಶುದ್ಧನ, ತಾಯಿನ ಕೊಡ್ಬೇಕಾದ್ರೆ ಅಮ್ಮ ಏನಾದ್ರು ಕೊಡು ಅಂತ ಕೇಳ್ತಾರೆ, ಏನೇ ಕೊಟ್ಟು ಒಳ್ಳೆಯದು ಕೊಡ್ತಾರೆ, ಗ್ಯಾರಂಟಿ. ಅವಳು ಬೇರೆ ಕಡೆ ಹೋದ್ರೆ ಒಳ್ಳೆಯದು ಕೊಡು ಮಾರಾಯ ಅಂತ ಹೇಳಬೇಕಾಗತ್ತೆ. ಈಗ ತಾಯಿ ಏನ್ ಮಾಡಿದ್ರೆ ಕೆಟ್ಟದ್ದು ಕೊಡೋದಿಲ್ಲ, ತಾನು ಬೇಕಾದ್ರೆ ಕೆಟ್ಟದ್ದು ತಿಂತಾಳೆ, ಮಗನಿಗೆ ಮಗುವಿ ಕೆಟ್ಟದ್ದು ಕೊಡೋದಿಲ್ಲ. ಈ ತಾಯಿ ಹೀಗಿದ್ದಾಗ ದೇವ್ರು ಹೇಗಿರಬೇಕು? ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಯಾವ ತಾಯಿನೂ ದೇವರಷ್ಟು ಕರುಣಾಳುವಲ್ಲ, ಯಾವ ತಂದೆಯೂ ದೇವರಷ್ಟು ಕರುಣಾಳುವಲ್ಲ ಅಂದಮೇಲೆ ಅವ್ರು ನಮಗೆ ಎಂದೆಂದು ಕೆಟ್ಟದ್ದು ಮಾಡದೇ ಇಲ್ಲ. ಆದ್ರಿಂದ ಬರೀ ಬುದ್ಧಿ ಕೊಡು ಅಂದ್ರೆ ಒಳ್ಳೆ ಬುದ್ಧಿನೇ ಕೊಡ್ತಾನೆ ಹೊರತು, ನಾವು ಕೆಟ್ಟದ್ದು ಕೇಳಿದ್ರೂ ದೇವರು ಕೊಡೋದಿಲ್ಲ, ಒಳ್ಳೇದೇ ಕೊಡ್ತಾರೆ. ಗಾಯತ್ರಿ ಮಂತ್ರ ಯಾತಕ್ಕೆ ಶ್ರೇಷ್ಠ ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆಯ ಕಾರಣ. ಇದು ಮೂರು ತಿಳ್ಕೊಂಡವರಿಗೆ ಗಾಯತ್ರಿ ಮಂತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಹೇಳೋದಕ್ಕೆ ಬರುತ್ತೆ, ಬೇರೆ ದಾರಿ ಇಲ್ಲ. ಇದೆಲ್ಲ ಯಾರ ಕೈಯಲ್ಲಿದೆ ಅಂದ್ರೆ ಎಂದು ಹೇಳಿದ್ದಾನೆ, ಬುದ್ಧಿರು ಬುದ್ಧಿಮತಾಮಸ್ಮಿ, ಬುದ್ಧಿವಂತರ ಬುದ್ಧಿ ನನ್ನ ಕೈಯಲ್ಲಿದೆ ಅಂತ ಭಗವಂತ ಹೇಳಿದ. ಬುದ್ಧಿವಂತರ ಬುದ್ಧಿ ನನ್ನ ಕೈಯಲ್ಲಿದೆ ಅತ್ತೆ ಅಲ್ಲ. ಬುದ್ಧಿರ್ ಜ್ಞಾನಮ್ಮ ಸಮ್ಮೋಹ ಇವೆಲ್ಲ ಏನು? ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಕ್ ವಿಧಾಹ, ಎಲ್ಲ ಕೊಡುವವನು ನಾನೇ ಅಂತ ಹೇಳಿದ್ದಾನೆ. ಬುದ್ಧಿ ನನ್ನ ಕೈಯಲ್ಲಿದೆ, ಬುದ್ಧಿ ಕೊಡೋನು ನಾನು, ಬುದ್ಧಿ ಮೂರು ವಿಧ, ಯಾರಿಗೇನು ಕೊಡಬೇಕು ಅಂತ ಬುದ್ಧಿ ನಾನು ಕೊಡ್ತೇನೆ, ಸಾತ್ವಿಕರಿಗೆ ಮಾತ್ರ ಏನೇ ಕೇಳಿ ಒಳ್ಳೆಯದನ್ನೇ ಕೊಡ್ತೇನೆ. ಇದು ಸಿದ್ಧಾಂತ ಇದು. ಇದರ ಅರ್ಥ ಮಾಡಿಕೊಂಡು ಬುದ್ಧಿ ಬಗ್ಗೆ ಪ್ರಸ್ತಾಪ ಅಲ್ಲಿ ಬಂತು, ವಿವರಣೆ ಇಲ್ಲಿ ಬರ್ತಾ ಇದೆ. ಆದ್ದರಿಂದ ಆ ಮಾತು ಅರ್ಥ ಆಗಬೇಕಾದ್ರೆ ಈ ಮಾತು ಅರ್ಥವಾಗಿರಲೇಬೇಕು ಅಂತ ಅರ್ಥ. ಇನ್ನು ಧೃತಿ ಅಂದ್ರೆ ಮೂರು ವಿಧ ಅಂತ ಹೇಳುತ್ತಾರೆ. ಧೃತಿ ಅಂದ್ರೆ ಧೈರ್ಯ, ಧೈರ್ಯ ಮೂರು ವಿಧ. ಧೃತ್ಯ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಸಾ ಧೃತಿ ಪಾರ್ಥ ಸಾತ್ವಿಕಿ. ಮುಂದಿನ ಮಾತಿ ಅರ್ಜುನ, ಸಾತ್ವಿಕ ಧೈರ್ಯ ಅಂದ್ರೆ ಹೇಗಿರ್ತದೆ ಗೊತ್ತಾ ಅಂತ ಹೇಳುತ್ತಾರೆ. ಸಾತ್ವಿಕ ಧೈರ್ಯ, ಧೈರ್ಯದಲ್ಲೂ ಮೂರು ವಿಧ. ಭಂಡ ಧೈರ್ಯ ಅಂತ ಹೇಳ್ತಾರೆ ನೋಡಿದ್ರ, ಈ ಕಳ್ಳನ ಧೈರ್ಯ ಭಂಡ ಧೈರ್ಯ ಅಂದ್ರೆ ಕೆಟ್ಟದ್ದನ್ನ ಸಹಿಸ್ತಾನೆ ಒಳ್ಳೆಯದಕ್ಕಲ್ಲವನು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ತಾಮಸ ಧೈರ್ಯ ಅಂದ್ರೆ ಅದೇನೆ, ಇದು ಸಾತ್ವಿಕ ಧೈರ್ಯ. ಇದು ಏನು ಧೈರ್ಯ? ಧೃತ್ಯಾಯಯ, ಯಾವ ಧೈರ್ಯದಿಂದ? ಮನಃ ಪ್ರಾಣ ಇಂದ್ರಿಯ ಕ್ರಿಯಾಹ, ಮನಸ್ಸನ್ನು ಪ್ರಾಣಗಳನ್ನು ಇಂದ್ರಿಯಗಳನ್ನು ಅವುಗಳ ಕಾರ್ಯಗಳನ್ನು ಕೂಡ ಧಾರಯತೆ. ಏನು ಗಟ್ಟಿ ಮನಸ್ಸು ಅಂತ ಹೇಳ್ತಾರೆ ನೋಡಿದ್ರ, ಗಟ್ಟಿ ಮನಸ್ಸು. ಮಗು ಏಕಾಶ ಉಪವಾಸ ಮಾಡ್ತಾ ಇದ್ದಾನೆ, ಎಂತ ಪುರುಷ, ಯಾ ತಾಯಿ ಬಂದು ಹೇಳ್ತಾರೆ ತಗೋ ಅಂತೇಳಿ, ತಗೊಳ್ಳೋ ಸಾಧ್ಯವೇ ಇಲ್ಲ. ಮನಸ್ಸು ಗಟ್ಟಿ ಮನಸ್ಸು, ಸಾತ್ವಿಕ ಮನಸ್ಸಿದು ಅಂತ. ಪ್ರಾಣ ಇಂದ್ರಿಯ ಕ್ರಿಯಾ, ಪ್ರಾಣಾಯಾಮ ಮಾಡ್ತಾನೆ, ಯಾತಕ್ಕೂ ಉಸಿರಿಡ್ಕೊಳ್ಳೋದಿಲ್ಲ, ಪ್ರಾಣಾಯಾಮ ಮಾಡಕೊಂಡು ಉಸಿರಿಡ್ಕೊಳ್ತಾನೆ. ಸಾತ್ವಿಕ ಕ್ರಿಯೆ ಇದು ಒಂದು. ಇಂದ್ರಿಯ ಕ್ರಿಯಾ ಕೆಟ್ಟದ್ದಕ್ಕೆ ಹೋಗಲೇಬಾರದು. ಫ್ರೀ ಪಾಸು ಕ್ಲಬ್ಗೆ ಬರ್ತೀಯ ಅಂತ ಕೆಲಸ ಮಾಡ್ಬೇಕು, ಅದಕ್ಕೆ ಕೆಲವು ಬಾರಿ ಬುದ್ಧಿವಂತರು ದುಡ್ಡು ಕೊಟ್ಟು ಹೋಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ಬೇಕಾದ್ರೆ ಸಂದುದ್ದಲ್ಲಿ ಹೋಗ್ಬಾರ್ದು ಅಷ್ಟೇ, ಇನ್ನೊಬ್ಬೇಕಾದ್ರೆ ಯಾಕೆ ಹೋಗ್ಬಾರ್ದು? ಅಲ್ಲೇ ಜಾಣತನ. ಬದ್ನೆಕಾಯಿ ತಿನ್ನಬಾರ್ದು, ಹಾಗೆ ಕೊಟ್ಟರೆ ಯಾಕೆ ತಿನ್ನಬಾರ್ದು? ಅದು ಬೇರೆ, ಜೊತೆಗೆ ಕೊಂಡು ತಿನ್ನಬಾರ್ದು, ಅವರೇ ಕೊಟ್ಟರೆ ಯಾಕೆ ತಿನ್ನಬಾರ್ದು? ಈ ತರ ತಂಪು ಮಾಡೋ ಜನ ಇರುತ್ತೆ, ಸರಿಯಲ್ಲ. ಮನಸ್ಸು ಪ್ರಾಣ ಇಂದ್ರಿಯದ ಕಾರ್ಯಗಳು ಎಲ್ಲವನ್ನೂ ಕೂಡ ಕಣ್ಣಾರೆ ನೋಡ್ತಾನೆ. ಕೆಟ್ಟದ್ದು ಮಾಡಲಿಕ್ಕೆ 100% ಚಾನ್ಸಸ್ ಇದೆ. ಯಾರು ನೋಡೋರು ಯಾರು ಇಲ್ಲವೇ ಇಲ್ಲ. ಇಷ್ಟ ಅನ್ಯಾಯ ಮಾಡೋದೇ ಇಲ್ಲ ಅವನು, ಯಾತಕ್ಕೆ? ಮನಸ್ಸಿನ ಧೈರ್ಯ ಆಗಿದೆ ಅವನು. ಮನ ಪ್ರಾಣ ಇಂದ್ರಿಯ ಕ್ರಿಯಾ ಯಯಾ ಧೃತ್ಯಾ ಧಾರಯತೆ. ಇದಕ್ಕೇನು ಆಸ್ತಿ ಅವನಿಗೆ ಅಂದ್ರೆ, ಯೋಗೇನ ಅವ್ಯಭಿಚಾರಿಣ್ಯ, ಅವನ ಮನಸ್ಸಿನ ಯೋಗ ಆಗಿದೆ ಅಂತ ಹೇಳುತ್ತಾರೆ. ದಾರಿತತ್ವದ ಮನಸ್ಸವನು. ಅವ್ಯಭಿಚಾರಿಣಿ ಅಂದ್ರೆ ಏನು? ಎಂದು ದಾರಿ ತಪ್ಪದು ಅಂತ ಅರ್ಥ. ವ್ಯಭಿಚಾರಿಣಿ ಅಂದ್ರೆ ದಾರಿ ತಪ್ಪುವವಳು. ಇದು ದಾರಿ ತಪ್ಪದ ಬುದ್ಧಿ ಅವನು. ಆ ಧೈರ್ಯಕ್ಕೆ ದಾರಿ ತಪ್ಪದೇ ಇಲ್ಲ, ಅದರಿಂದಾಗಿನೆ ಸದಾ ಸನ್ಮಾರ್ಗದಲ್ಲೇ ಹೋಗ್ತಾ ಇರು. ಸಹನೆ ಅಂದ್ರೆ ಪರಮಾವಧಿ ಪಾಂಡವರಿದ್ದಾರೆ, ವನವಾಸದಲ್ಲಿದ್ದಾರೆ, ಎಷ್ಟು ತಡ್ಕೊಂಡಿದ್ದಾರೆ ಗೊತ್ತೇನವ್ರು. ಸಾಮಾನ್ಯ ಮನುಷ್ಯನಿಗೆ ಒಂದಿವಸ ಏನೋ ಆಗಿಬಿಟ್ಟು ಹೋ ಅಂತ ಅನ್ಕೊಂಡ್ಬಿಡ್ತಾನೆ. ಅವರು ಚಕ್ರವರ್ತಿಗಳು, 13 ವರ್ಷಗಳ ಕಾಲ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಹೇಗಿರ್ಬೇಕು ಅವರು? ರಾಜ ಮಹಾರಾಜರಾಗಿರೋದು. ನಿತ್ಯ ಕಾರಲ್ಲಿ ಓಡೋಣ, ಒಂದಿವಸ ಕಾರ್ ಕೆತ್ತ ಹೋಗ್ಬಿಟ್ರೆ ಅಯ್ಯೋ ಏನೋ ಆಗಿಬಿಡುತ್ತೆ ಅವನಿಗೆ. ಅಯ್ಯೋ ಅಯ್ಯೋ, ನನ್ನ ಸ್ಟೇಟಸ್ ಅಂತ ಶುರುವಾಗುತ್ತೆ ಅಲ್ಲಿಂದ. ನನ್ನ ಸ್ಟೇಟಸ್ ಏನು, ನನ್ನ ಇದೇ ಏನು ಯೋಚನೆ ಮಾಡುತ್ತಾನೆ. ಪಾಂಡವರ ಸ್ಟೇಟಸ್ ಏನು? ಅವ್ರು ಇರಬೇಕಾದ ಜಾಗ ವನ ಕಾಡು, 13 ವರ್ಷಗಳ ಕಾಲ. ಹೇಗಿದ್ರು ಅವರು? ಎಂಥ ಧೈರ್ಯ? ಸಾತ್ವಿಕ ಧೈರ್ಯ ಅದು. ಅದು ದ್ರೌಪದಿ ದೇವಿ ಇದ್ದಿದ್ದು ಹೇಗೆ ಗೊತ್ತೇನು? ಸಾಮಾನ್ಯ 4 ಕಾಸು ಇದ್ಬಿಟ್ರೆ ಕೈಲಿ ಅಡಿಗೆ ಮಾಡೋದಿಲ್ಲ, ಅಡಿಗೆ ಇಟ್ಕೊಂಡ್ಬಿಡ್ತಾರೆ. ಈಗಂತೂ ಅಡಿಗೆ ಇಟ್ಕೊಳ್ಳೋಕೆ ಹೋಗೋದಿಲ್ಲ, ಸೀದಾ ಕ್ಯಾರಿಯರ್ ಬಂದ್ಬಿಡುತ್ತೆ. ದರ್ಶನಗಳು ಬೀದಿ ಬೀದಿ ಇರೋದ್ರಿಂದ ನನ್ನಂಥವ್ರು ಅಡಿಗೆ ಮಾಡೋದ ಆ ಥರ ಮಾಡಿ ಬಂದ್ಬಿಡುತ್ತೆ. ಅಂತ ದ್ರೌಪದಿ ದೇವಿ ಯಾವ ಅನಜ್ಞಾತವಾಸ ಕಾಲಕ್ಕೆ ಇದ್ದುದು ನೋಡಿಬಿಟ್ರೆ ಬಹುಶಃ ಎಂಥವರ ಸೊಕ್ಕು ಮುರಿದೋಗಿ ಬಿಡಬೇಕು. ಅವ್ರು ಹೇಗೆ ಮೇಲ್ ಮಾಡ್ಕೊಳ್ಳಿ? ಸುದೇಶ್ನಾ ದೇವಿಗೆ ಗಂಧಕರ್ತ್ರಿ, ಒಬ್ಬ ಸರ್ವೆಂಟ್ ಟೈಪ್ ಇದ್ದಾರೆ ಗೊತ್ತೇ, ಸರ್ವೆಂಟ್. 12 ವರ್ಷಗಳ ಕಾಲ. ಯಾತಕ್ಕೆ? ಅದೊಂದು ವಿಶೇಷವಾದ ಭಗವಂತನ ಸಂಕಲ್ಪ, ನಡೆಸಬೇಕಾದ ನಮ್ಮ ಕರ್ತವ್ಯ. ಆ ಹೊತ್ತಿಗೆ ಅವಳಿಗೆ ಗಂಧ ತೆಗೆದುಕೊಡಬೇಕು, ಯೋಚನೆ ಮಾಡಿ. ಗಂಧ ಅಟೆಂಡೆಂಟ್ ಇದ್ದಾಗಿರಬೇಕು ಜೊತೆಗೆ. ಇದು ಯಾತಕ್ಕೆ? ಇವಳಿಗೋಸ್ಕರ ಅಲ್ಲ, ದೇವರ ಸಂಕಲ್ಪ ಇದೆ, ನಡೆಸಬೇಕು. 12 ವರ್ಷದ ದೀರ್ಘಕಾಲದ ತಪಸ್ಸು ಅಂದ್ರೆ ದ್ರೌಪದಿ ದೇವಿಯ ಧೈರ್ಯ ಅಂದ್ರೆ ಸಾತ್ವಿಕ ಧೈರ್ಯದ ಪರಾಕಾಷ್ಠೆ. ಸ್ವತಃ ಕುಂತಿ ಕೊಂಡಾಡ್ತಾಳೆ, ಅಮ್ಮ ದ್ರೌಪದಿ ನಿನ್ನ ಧೈರ್ಯ ವರ್ಣನೆ ಮಾಡಲಿಕ್ಕೆ ನನಗೆ ಬಾಯಿ ಇಲ್ಲ ಅಂತ ಹೇಳಿಬಿಡ್ತಾಳೆ. ವನವಾಸಕ್ಕೆ ಹೋಗಬೇಕು, ಕುಂತಿ ಆಶೀರ್ವಾದ ಮಾಡಬೇಕು, ಇವರು ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ. ಆಗ ಕುಂತಿ ಹೇಳ್ತಾಳೆ, ನತ್ವಾಂ ಸಂದೇಷ್ಟು ಮಿಚ್ಛಾಮಿ. ದ್ರೌಪದಿ, ನಿನ್ ಯಾವ ಸಂದೇಶವನ್ನು ನಾನು ಕೊಡೋದಿಲ್ಲ, ನಿನ್ ಯಾವ ಉಪದೇಶವನ್ನು ಮಾಡೋದಿಲ್ಲ. ಯಾತಕ್ಕೆ ಅಂದ್ರೆ, ನಾನೇನು ಉಪದೇಶ ಮಾಡಬಹುದು ಅದಕ್ಕಿಂತ ಭಾರಿ ಮೇಲಿದ್ದಿ ನೀನು ಅಂತ ಹೇಳ್ತಾ. ಅದಕ್ಕಿಂತ ಭಾರಿ ಮೇಲಿದ್ದಿ. ಇವತ್ತಿನ ದಿವಸ ಸಭೆಯಲ್ಲಿ ನಡೀತಲ್ಲ ಪ್ರಸಂಗ, ನೀನು ಯಾವ ರೀತಿ ನಡ್ಕೊಂಡೆ ಅಂದ್ರೆ ನಾನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಿನ್ನ ಸಂಯಮ, ನಿನ್ನ ಶಾಂತಿ, ನೀತಿ, ಧೈರ್ಯ ಕೊಂಡಾಡಲಿಕ್ಕೆ ನನ್ನ ಕೈಯಲ್ಲಿ ಬಾಯಿ ಬರೋದಿಲ್ಲ. ನನಗೊಂದೇ ಮಾತು, ತಾರಿತಂತೆ ಕುಲದ್ವಯಂ, ಎರಡು ವಂಶ ಉದ್ಧಾರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ. ಸೇರಿದ ವಂಶನು ಉದ್ಧಾರ ಮಾಡಿದೆ, ಹುಟ್ಟಿದ ವಂಶನು ಉದ್ಧಾರ ಮಾಡಿದೆ. ನಿನಗೆ ಅಭಿನಂದನೆಗಳು. ಒಬ್ಬ ಅತ್ತೆಯಿಂದ ಹೋಲಿಸ್ಕೊಳ್ತಾಳೆ, ಗಮನಿಸಬೇಕು, ಯಾರಿಂದನೂ ಅಲ್ಲ, ಅತ್ತೆಯಿಂದ ಸ್ವಚ್ಛಗೊಳಿಸ್ಕೊಳ್ಳೋದು ದೊಡ್ಡ ರೆಕಾರ್ಡ್ ಅದು. ಒಂದು ಜಗತ್ತಿನಲ್ಲಿ ಇತಿಹಾಸ ದ್ರೌಪದಿಯಂತೆ ಅತ್ತೆಯಿಂದ ಹೊಲಿಸ್ಕೊಂಡ ಮತ್ತೊಬ್ಬ ಸೊಜೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೆ ಏನು ಮಾಡಲಿಕ್ಕೆ ಬಂದಿನ ಮುಂದೆ, ಅಷ್ಟು ಮೇಲಿದ್ದೆ ಅಂತ ಹೇಳಿಬಿಟ್ಟಿದ್ದ. ಎಂಥ ಧೈರ್ಯ ಇದು? ಸಾತ್ವಿಕ ಧೈರ್ಯ. ಇನ್ನೂ ಮುಂದಕ್ಕೆ ಹೊರಟ್ರೆ ವೇದವ್ಯಾಸರು ಬರೀತಾರೆ, ಮಹಾಭಾರತ ಹೇಳೋದಕ್ಕೆ ಹೋಗ್ತಕ್ಕಂಥ ಅನೇಕ ವಿಚಾರಗಳಲ್ಲಿ ಒಂದು ವಿಚಾರ ಏನು ಅಂದ್ರೆ, ವೇದವ್ಯಾಸರು ಬರೀತಾರೆ, ಕುಂತ್ಯಾಹ ಧೃತಿಂಚೈವ, ಕುಂತಿಯ ಧೈರ್ಯ ವರ್ಣನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕುಂತಿಯ ಧೈರ್ಯ ವೇದವ್ಯಾಸರು ಮುಕ್ತ ಕಂಠದ ಹೊಗಳುತ್ತಾರೆ. ಏನು ಕುಂತಿಯ ಧೈರ್ಯ? ಚಿಕ್ಕ ವಯಸ್ಸು, ಪಾಂಡವರಾಜ ಸತ್ತೋಗ್ಬಿಟ್ಟ, ಇನ್ನೊಬ್ಬ ಸವತಿ ಮಾದ್ರಿ ಹೊರಟೋಗ್ಬಿಟ್ಲು, 5 ಜನ ಮಕ್ಕಳು, ತನಗ 3, ಅವ್ರಿಗೆ 2, ಅವರು ಬೇರೆ ಜೊತೆಗೆ, ಅವ್ರ ಮೂಜ 5 ಜನ ಪಾಲಿಸಬೇಕು, ಚಿಕ್ಕವರವರೆಲ್ಲ ಕೂಡ. ಯಾರ ಜೊತೆಗೆ? ಇನ್ನೊಬ್ಬ ಸವತಿ ಗಾಂಧಾರಿಯ ಜೊತೆಗೆ. ಅವರು 100 ಮಕ್ಕಳು, ಪರಮ ಪಾಪಿಗಳು, ಅವ್ರ ಜೊತೆಗೆ ಎದುರಿಬೇಕು. ಅದು ಜೊತೆಗೆ ಸಹಕಾರ ಯಾರಿಗೂ ಇಲ್ಲ, ಭೀಷ್ಮರು, ದ್ರೋಣರು ಎಲ್ಲ ಆಗುಂಪೆ. ಇವ್ರು ಯಾರ ಅಸಿಸ್ಟೆಂಟ್? ಗಂಡ ಇಲ್ಲ, ಮಕ್ಕಳು ಚಿಕ್ಕವರು, ಎದುರಾಳಿಗಳ ಸಂಖ್ಯೆ ಅಗಾಧವಾದದ್ದು. ಅವರಿಗೆ ಕೌರವರಿಗೆ ತಂದೆ ಇದ್ದಾನೆ, ತಾಯಿ ಇದ್ದಾರೆ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಉಳಿದವರ ಬೇರೆ ಅಳ್ಕೋತಾರೆ, ಸಂಬಂಧನೇ ಇಲ್ಲ. ಅದು ವೀಕೆಸ್ಟ್ ಟೀಮ್ ಇದ್ದಾಗಿದೆ ಇವ್ರದ್ದು, ನೋಡಬೇಕು ಸ್ಟ್ರಾಂಗೆಸ್ಟ್ ಇದ್ದಾಗಿದೆ. ಅಂತ ಹೊತ್ತಲ್ಲಿ ಕುಂತಿ ಎಷ್ಟು ಧೈರ್ಯವತಿ ಅಂತ ಕೇಳಿದರೆ ಗಾಬರಿ ಆಗಲೇ ಇಲ್ಲ. ಜೀವನ ಪೂರ್ತಿ ಹೇಗೆ ಬದುಕ್ತಾಳೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ವೇದವ್ಯಾಸ ಹೇಳ್ತಾರೆ, ಧೈರ್ಯ ಅಂದ್ರೆ ಕುಂತಿ ಧೈರ್ಯ ಇದ್ದಾಗಿರಬೇಕು ಅಂತ ಹೇಳ್ತಾರೆ. ಇವತ್ತು ಬಹುಶಃ ಇಂಥ ಕಷ್ಟಕ್ಕೊಳಗಾಗೋ ಜನಗಳೆಲ್ಲ ಕುಂತಿ ಕಥೆ ಕೇಳಿಬಿಟ್ರೆ ಜೀವನದಲ್ಲಿ ಎಂದೂ ನಿರಾಶರಾಗೋದಿಲ್ಲ. ಕುಂತಿ ಆ ರೀತಿ ಸಾಧನೆ ಮಾಡಿದ್ದರ ಫಲ ಎಲ್ಲಿಗೆ ಹೋಗ್ತಾಳೆ ಕುಂತಿ ಅಂದ್ರೆ, ಮಕ್ಕಳಿಗೆ ರಾಜಸೂಯಾಗವನ್ನು ಮಾಡೋದನ್ನು ನೋಡ್ತಾಳೆ, ದುಷ್ಟರನ್ನು ಸದೆಬಡೆದನ್ನು ನೋಡ್ತಾಳೆ. ಅದೆಲ್ಲ ಯಾತಕ್ಕೆ? ಕೃಷ್ಣನಿಗೆ ತಾನು ಸೋದರತ್ತೆ ಆಗಿದ್ದಾಳೆ ಅಂದ್ರೆ ಎಷ್ಟು ಭಾಗ್ಯ ಇರಬೇಕಾಗಿ. ಒಂದು ಕಡೆಗೆ ಯಶೋದೆ ಕೃಷ್ಣನ ಆಡಿಸಿದವಳು, ದೇವಕಿ ಅಮ್ಮ ಅನಿಸಿಕೊಂಡವಳು, ನಿಜವಾಗ್ಲೂ ಹೆತ್ತವರು ಯಾರೂ ಇಲ್ಲ ಕೃಷ್ಣನನ್ನ. ಈ ಕಡೆಗೆ ಇಲ್ಲಿ ನೋಡಿದರೆ ಕುಂತಿಗೆ ಸೋದರತ್ತೆ ಅನಿಸಿಕೊಳ್ತಕ್ಕಂಥ ಭಾಗ್ಯ, ಸರ್ವೋತ್ತಮ ಕೃಷ್ಣನಿಗೆ ಸೋದರತ್ತೆ, ಇನ್ನೊಂದು ಕಡೆಗೆ ಜೀವೋತ್ತಮ ಭೀಮನಿಗೆ ತಾಯಿ. ಬಹುಶಃ ಇಂಥ ಒಂದು ಹಿರಿಮೆಯನ್ನು ಕುಂತಿ ಪಡೆದ ನೋಡಿಬಿಟ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ಕುಂತಿ ಜೀವನದಲ್ಲಿ ಹತ್ತಿದ್ದೇ ಇಲ್ಲ ಪುಣ್ಯಾತ್ಮಳು, ಅಷ್ಟು ಧೈರ್ಯವಾಗಿ ಬದುಕ್ತಾಳೆ. ಆ ರೀತಿ ಬೆಲ್ಲಕ್ಕೆ ಹೋದ್ರೆ ದಿವಸ ಅಳಬೇಕಾಗಿತ್ತಂತ ಸ್ಥಿತಿ ಅವಳದು. ಪಾಪ ಅಳ್ಳೇ ಇಲ್ಲ, ಅಷ್ಟೇ ಅಲ್ಲ ಇನ್ನೊಬ್ರು ಅಳತೆ ಸಮಾಧಾನ ಮಾಡ್ತಾಳೆ. ಹೋಗ್ಬಿಟ್ಟು ಬಕಾಸುರನ ಹಾವಳಿಯಿಂದ ಬ್ರಾಹ್ಮಣದ ಅಳ್ತಾ ಇದ್ರೆ ಸಮಾಧಾನ ಮಾಡಿ ಯಾಕೆ ಅಳ್ತಾರೆ, ಯೋಚನೆ ಮಾಡಬೇಡಿ. ಇಲ್ಲ, ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ, ಒಬ್ಬನು ಹೋಗಬೇಕಾಗಿದೆ, ಇರೋ ನಾಲ್ಕು ಜನ, ನಾನು, ನನ್ನ ಹೆಂಡತಿ, ಒಬ್ಬ ಮಗ, ಒಬ್ಬ ಮಗಳು, ಯಾರೋ ಒಬ್ಬ ಗೊತ್ತಾಗ್ತಾ ಯೋಚನೆ ಮಾಡ್ತೇನೆ ಅಂದ್ರೆ, ಹೇ ಬ್ರಾಹ್ಮಣ ಯಾಕೆ ಯೋಚನೆ ಮಾಡ್ತೀಯ? ಸಂತಿಸ್ತ ವಿಪ್ರವರ ಪಂಚ ಸುತಾಯ ತೋಮೆ ತೇಷು ಏಕಏವ ನರವೈರಿ ಮುಖಾಯ ಯಾತು. ಬ್ರಾಹ್ಮಣ, ಐದು ಜನ ಗಂಡ್ಮಕ್ಕಳಿದ್ದಾರೆ, ಒಬ್ಬನು ಕಳಿಸ್ತೇನೆ ಬಿಡು ಅಂತ ಹೇಳಿದಂತೆ. ಅಂತ ತಾಯಿ ಇದ್ದಾಳೆ, ಅವನು ಶಾಖವನೇ ಬ್ರಾಹ್ಮಣನಿಗೆ. ಅಮ್ಮ ಯಾರು ನೀನು ಅಂತ ಕೇಳ್ತೀವಿ, ಯಾರು ಏನಾಗಿದೆ ನಿನ್ನ ಬುದ್ಧಿಗೆ ಅಂತ ಕೇಳ್ತಾರೆ. ಐದ್ಯರು ಗಂಡ್ಮಕ್ಕಳು ಒಬ್ಬರು ಕಳಿಸ್ತೇನೆ ಅಂತ ಹೇಳ್ತೀಯಲ್ಲ, ಅಂತ ತವ ಮನೋ ಅತಿ ಧೀರಂ, ಎಂಥ ಧೈರ್ಯ, ಆಚಾರ ಪದ ಉಪ್ಪು, ಎಂಥ ಧೈರ್ಯ ನಿನ್ನ ಧೈರ್ಯ. ಹೇಳ್ತಾರೆ, ಯಾತಕ್ಕೆ ಕಳಿಸ್ತಿ ಅಂದ್ರೆ, ಯೋಚನೆ ಮಾಡಬೇಡಯ್ಯ, ನನ್ನ ಮಗನ ಬಗ್ಗೆ ನಿನಗೆ ಗೊತ್ತೆ, ನನಗೆ ಗೊತ್ತಿದೆ ಅಂತ ಹೇಳ್ತಾಳೆ. ನನ್ನ ಮಗನ ಒಂದು ಎಷ್ಟು ಶಕ್ತಿ ಇದೆ ಗೊತ್ತಾ, ಅವನು ಅವರಿವರು ಅಲ್ಲ, ಜಗತ್ತಿನ ಯಾರು ಬಂದರೂ ಅವನ ಮುಂದೆ ಏನೂ ಆಗ ಸಾಧ್ಯ ಇಲ್ಲ, ಅಷ್ಟು ಭಗವದ್ ಅನುಗ್ರಹ ಪಾತ್ರನಾಗಿದ್ದ ನನ್ನ ಮಗ ಅಂತ ಹೇಳಿದಾಗ ಕಳಿಸಿಕೊಟ್ರಂತೆ. ಆಮೇಲೆ ಬರ್ತಾಳೆ, ಧರ್ಮರಾಜ ಬರ್ತಾನೆ, ನೋಡ್ತಾನೆ ಭೀಮಸೇನ ಯಥಾ ಪ್ರಕಾರ ಆನಂದ ತೀರ್ಥ ಕುತ್ಕೊಂಡ್ಬಿಟ್ಟಿದ್ದಾನೆ. ಕೇಳ್ತಾಳೆ, ಅಮ್ಮ ಯಾಕೆ ಭೀಮಸೇನ ಎಷ್ಟು ಜೋರಾಗಿ ಕೂತಿರೋದು, ಏನು ವಿಷಯ ಅಂತ ಕೇಳಿದರೆ, ಆ ಬಕಾಸುರ ಅಂತೆ ಅವನಿಗೆ ಮನುಷ್ಯ ಬೇಕಂತೆ, ಬ್ರಾಹ್ಮಣ ಬಾರಿ ಗೋಳಾಡ್ತಾ ಇದ್ದ, ನಾನು ಕಳಿಸ್ತೇನೆ ಹೇಳಿಬಿಟ್ಟಿದ್ದೇನೆ ಭೀಮಸೇನನ್ನ, ಅದು ಹೋಗ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಧರ್ಮರಾಜ ದಪ್ಪ ಅಂತ ಕೂತ್ಬಿಡ್ತಾನೆ. ಅಮ್ಮ ನಿನಗೆ ಏನಾಗಿದೆ ಇವತ್ತು ಅಂತ ಕೇಳ್ತೀನಿ, ಏನಾಗಿದೆ ಇವತ್ತಿನ ದಿವಸ? ನೀನು ಭೀಮನ್ನು ಕಳಿಸ್ತಿ ಅಂತ ಹೇಳಿದೆಯಲ್ಲ, ಭೀಮನ್ನು ಕಳಿಸ್ತಿ ನಮ್ಮನ್ನು ಕೊಳ್ತಿ ಅಂತ ಹೇಳ್ತಾರೆ. ನಾವೆಲ್ಲ ಹೋಗ್ಬಿಡ್ತೇವೆ. ಯದ್ಬಾಹುಬಲ ಮಾಶ್ರಿತ್ಯ ಸುಖಂ ಸರ್ವೇ ಶಯೇ ಮಹಿ. ಇವತ್ತರ ಬದುಕಿದ್ದೇವೆ, ನಿದ್ದೆ ಮಾಡ್ತೇವೆ ಅಂದ್ರೆ ಭೀಮನ ದಯೆ ಅದು. ಇಲ್ಲದ ಹೋದ್ರೆ ಎಂದೋ ಹೋಗ್ಬಿಡ್ತಿದ್ದೆ ನಾವು, ಕತೆ ಅಡಗಿನ ಮನೆಯಲ್ಲೇ ಹೋಗ್ತಾ ಇದ್ದೇವೆ ನಾವೆಲ್ಲ ಕೂಡ. ಹಿಡಿಂಬಾಸುರ ಕತೆ ಮುಗಿಸ್ತಿದ್ದ, ಅಂಥ ಭೀಮನನ್ನು ಕಳಿಸಿದ ಮೇಲೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀನು ಏನಾಗಿದೆ ಅಂತ ಕೇಳಿದ್ದೇನೆ.